ಶ್ರೀಮದ್ ಭಾಗವತಂ ಕಂದ ಮೊದಲನೇದು ಅಧ್ಯಾಯ 12 ಶ್ಲೋಕ 34. ತೇನ ಸಂವೃತ ಭಾರೋ ಧರ್ಮಪುತ್ರೋ ಯುಧಿಷ್ಠಿರ ಆದಿಮೇಯತ್ರಿಭಿರ್ಭೂತೋ ಯಜ್ಞೇಹೀ ಸಮಯಜದ್ದರಿಂ ತೇನ ಸಂವೃತ ಸಂಭಾರೋ ಧರ್ಮಪುತ್ರೋ ಯುಧಿಷ್ಠಿರ ವಾಜಿಮೇಯತ್ರಿಭಿರ್ಭೂತೋ ಯಜ್ಞೈ ಸಮಯಜದ್ದರಿಂ ತೇನ ಸಂವೃತ ಸಂಭಾರೋ ಧರ್ಮಪುತ್ರೋ ಯುಧಿಷ್ಠಿರ ವಾಜಿಮೇಯತ್ರಿಭಿರ್ಭೂತೋ ಯಜ್ಞೈ ಸಮಯಜದ್ದರಿಂ ಭೂತೋ ಯಜ್ಞೈ ಸಮಯಜದ್ದರಿಂ ತೇನ ಸಂವೃತ ಸಂಭಾರೋ ಧರ್ಮಪುತ್ರೋ ಯುಧಿಷ್ಠಿರ ಸೇನಾ ಆ ಸಂಪತ್ತಿನಿಂದ ಸಂವೃತ ಸಂಗ್ರಹಿಸಿದ ಸಂಭಾರ ವಸ್ತುಗಳುಳ್ಳ ಧರ್ಮಪುತ್ರ ಪುಣ್ಯವಂತರಾಜನಾದ ಯುಧಿಷ್ಠಿರ ಯುಧಿಷ್ಠಿರನು ವಾಜಿಮೇಧ್ಯೈ ಅಶ್ವಮೇಧಗಳಿಂದ ತ್ರಿಭಿ ಮೂರು ಸಲ ಬೀತಃ ಕುರುಕ್ಷೇತ್ರ ಯುದ್ಧದ ತರುವಾಯ ಬಹಳ ಹೆದರಿದ್ದ ಯಜ್ಞೈ ಯಜ್ಞಗಳಿಂದ ಸಮಯಜ ಪರಿಪೂರ್ಣವಾಗಿ ಪೂಜಿಸಿದನು ಹರಿಂ ದೇವೋತ್ತಮ ಪುರುಷನು ದೇವೋತ್ತಮ ಪುರುಷನನ್ನು ಅನುವಾದ ಮತ್ತು ಭಾವಾರ್ಥ ಶ್ರೀ ಪ್ರಭುಪಾದರಿಂದ ಅನುವಾದ ಆ ಸಂಪತ್ತಿನಿಂದ ರಾಜನು ಮೂರು ಅಶ್ವಮೇಧ ಯಾಗಗಳಿಗೆ ಸಾಕಾಗುವಷ್ಟು ಸಾಮಗ್ರಿಗಳನ್ನು ಸಂಗ್ರಹಿಸಿದನು. ಈ ರೀತಿಯಾಗಿ ಕುರುಕ್ಷೇತ್ರ ಯುದ್ಧವಾದ ಬಳಿಕ ಬಹುಭೀತನಾಗಿದ್ದ ಧರ್ಮಿಷ್ಠನಾದ ಗಿರಿಶ್ಚರಾಜನು ದೇವೋತ್ತಮ ಪುರುಷನಾದ ಶ್ರೀಹರಿಯನ್ನು ಸಂತೋಷಪಡಿಸಿದನು. ಓಂ ಅಜ್ಞಾನ ತಿಮಿರಂಭಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯ ಮನೋದೃಷ್ಟಂ ಸ್ಥಾಪಿತಂ ಯೇನ ಭೂತಲೆ ವಯಂ ರೂಪ ತದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ನಮಃಂ ವಿಷ್ಣುಪಾದಾಯ ಕೃಷ್ಣಪ್ರಸ್ಥಾಯ ಭೂತಲೆ ಶ್ರೀಮತೇ ಭಕ್ತಿ ವೇದಾಂತ ಸ್ವಾಮಿನೇಕಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೇ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಯಾರ್ಯಾರು ಲಾಸ್ಟಿಕ್ ಹಿಂದಿನ ವಾರ ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡಿದ್ರಿ, ಎಲ್ಲ ಅಟೆಂಡ್ ಮಾಡಿದ್ರ? ಸೊ ಈ ಶ್ಲೋಕದ ಸ್ವಲ್ಪ ಫ್ಲಾಶ್ ಬ್ಯಾಕ್ ಏನಂತ ಕೇಳ್ತೀನಿ. ಪೂರ್ವ ಮುಗಿಸಿದೆ. ಸೊ ಈ ಶ್ಲೋಕ ಹಿಂದೆ ಹಿಂದಿನ ವಾರ ಏನ್ ನಡೀತು ಅಂತ ಸ್ವಲ್ಪ ಸ್ಟಾರ್ಟ್ ಆಗಿ ಹೇಳ್ತೀನಿ. ಈ ಶ್ಲೋಕದ ಏನ್ ಹೇಳುತ್ತೆ ಅಂದ್ರೆ, ಯುಧಿಷ್ಠಿರ ಧರ್ಮರಾಜ್ ಈ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದು ಇವಾಗ ಧರ್ಮರಾಜ ರಾಜನಾಗಿ ಬರಬೇಕು, ಕೂತ್ಕೊಳ್ಳಕ್ಕೆ ಕೂತ್ಕೊಳ್ಳುವಂತ ಸಂದರ್ಭ. ಈ ಸಂದರ್ಭದಲ್ಲಿ ಯುಧಿಷ್ಠಿರ ಮಹಾರಾಜ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಲಕ್ಷಾಂತರ ಕೋಟ್ಯಾಂತರ ಜನಗಳು ಅಲ್ಲಿಂದ ತಗೊಂಡಿರ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ. ಅದರಿಂದ ಅವ್ರು ತುಂಬಾ ಬೇಜಾರಾಗಿರುತ್ತೆ. ನಾನ್ ರಾಜ ಆದ್ರೂ ಕೂಡ ಈ ಎಷ್ಟೋ ಜನ ಎಷ್ಟೋ ಕೋಟ್ಯಾಂತರ ಜನಗಳು ಮೃತಪಟ್ಟಿರ್ತಾರೆ. ಅದರಿಂದ ತುಂಬಾ ಬೇಜಾರಾಗಿ ಸೊ ಅದಕ್ಕೆ ಅದಕ್ಕೆ ಪಶ್ಚಾತ್ತಾಪ ಮಾಡೋಕ್ಕೋಸ್ಕರ ಯಜ್ಞ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಅಷ್ಟಮೇಧ ಯಜ್ಞ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ. ಅಷ್ಟಮೇಧ ಯಜ್ಞ ಮಾಡೋದಂದ್ರೆ ಆರ್ಡಿನರಿ ಯಜ್ಞ ಅಲ್ಲ, ಅದು ತುಂಬಾ ದೊಡ್ಡ ಯಜ್ಞ ಅದು. ಸೊ ಯಜ್ಞ ಮಾಡಕ್ಕೆ ತುಂಬಾ ದುಡ್ಡು, ಚಿನ್ನ, ಬೆಳ್ಳಿ, ಸೌಂಡ್ ಅಂದ್ರೆ ಹಸುಗಳು ತುಂಬಾ ಎಷ್ಟೊಂದು ಬೇಕಾಗಿರುತ್ತೆ. ಸೊ ಅದರಿಂದ ಒಬ್ಬ ಮರುಘ ರಾಜ ಅಂತ ಅವರ ಪರಂಪರಾದಲ್ಲಿ ಒಬ್ಬ ತುಂಬಾ ದೊಡ್ಡ ರಾಜ ಒಬ್ರು ಇರ್ತಾರೆ ಮರುಘ ರಾಜರು ಅಂತ. ಸೊ ಅವ್ರ ಆಸ್ಥಾನದಲ್ಲಿ ಅವ್ರು ಎಷ್ಟೋ ಜನ ದಾನ ಧರ್ಮಗಳೆಲ್ಲ ತುಂಬಾ ಮಾಡ್ತಾ ಇರ್ತಾರೆ. ಸೊ ಆ ರಾಜ ಬಿಟ್ಟೋಗಿರೋ ಅಂತ ಚಿನ್ನ ಬೆಳ್ಳಿ ಎಲ್ಲಾದನ್ನು ಅದನ್ನ ತಗೊಂಡ್ ಬಂದು ಇಲ್ಲಿ ವಿಧಿಸಿ ಮಾಡೋ ಯಜ್ಞ ಮಾಡಕ್ಕೆ ಡಿಸೈಡ್ ಮಾಡ್ತಾರೆ. ಸೊ ಇಲ್ಲಿಂದ ಈ ಶ್ಲೋಕ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆ ಸಂಪತ್ತಿನಿಂದ ಅಂದ್ರೆ ಮರುತ ರಾಜರು ಇಲ್ಲಿ ಸಂಪತ್ತೆಲ್ಲ ಬಿಟ್ಟಿರ್ತಾರಲ್ಲ ಆ ಸಂಪತ್ತಿಂದ ಎಲ್ಲರೂ ಕೇಳಿಸ್ತಿದ್ಯಾ? ಅಲ್ಲಿ ಮುಂದೆ ಕಷ್ಟ ಮುಗಿದಕ್ಕೆ ವಾಯ್ಸ್ ಸ್ವಲ್ಪ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರೆ. ಆ ಸಂಪತ್ತಿನಿಂದ ರಾಜನು ಮೂರು ಅಶ್ವಮೇಧ ಯಾಗಗಳಿಗೆ ಸಾಕಾಗುವಷ್ಟು ಸಾಮಗ್ರಿಗಳನ್ನು ಸಂಗ್ರಹಿಸಿದನು. ಅಂದ್ರೆ ಆ ಮರುತ ರಾಜರು ಬಿಟ್ಟೋಗಿರ್ತಾರಲ್ಲ, ಅಲ್ಲಿ ಬಿಟ್ಟೋಗಿರುವಂತ ಆ ಚಿನ್ನ ಆ ಸಂಪತ್ತನ್ನ ಈ ಯುಧಿಷ್ಠಿರ ಮಹಾರಾಜ್ ತಗೊಂಡ್ಬರ್ತಾರೆ. ಅಂದ್ರೆ ಯುಧಿಷ್ಠಿರ ಮಹಾರಾಜ್ ಅವ್ರ ತಮ್ಮಂದಿರೆಲ್ಲ ಅರ್ಜುನ ಪಾಂಡವರಿಗೆಲ್ಲ ಹೇಳಿ ತರಿಸ್ತಾರೆ. ಈ ರೀತಿಯಾಗಿ ಕುರುಕ್ಷೇತ್ರ ಯುದ್ಧವಾದ ಬಳಿಕ ಬಹುಭೀತನಾಗಿದ್ದ ಧರ್ಮಿಷ್ಠನಾದ ಯುಧಿಷ್ಠಿರ ರಾಜನು ದೇವೋತ್ತಮ ಪುರುಷನಾದ ಶ್ರೀಹರಿಯನ್ನು ಸಂತೋಷಪಡಿಸಿದನು. ಸೊ ಏನಕ್ಕೆ ಯುಧಿಷ್ಠಿರ ಮಹಾರಾಜ್ ಪಶ್ಚಾತ್ತಾಪ ಪಡಬೇಕು ಡಿಸೈಡ್ ಮಾಡ್ತಾರೆ ಅಂದ್ರೆ, ಈ ಪಶ್ಚಾತ್ತಾಪದಿಂದ ಭಗವಂತ ಪರಮ ಪುರುಷನಾದ ಶ್ರೀಕೃಷ್ಣನು ಶ್ರೀಕೃಷ್ಣನಿಗೆ ಸಂತೋಷ ಆಗುತ್ತೆ ಅಂತ. ಆಮೇಲೆ ಈ ಒಂದು 12ನೇ ಅಧ್ಯಾಯ ಏನ್ ಹೇಳುತ್ತೆ ಅಂದ್ರೆ, ಇದು ಚಕ್ರವರ್ತಿ ಪರೀಕ್ಷಿತನ ಜನನ. ಅಂದ್ರೆ ಪರೀಕ್ಷಿತ್ ಮಹಾರಾಜರು ಹುಟ್ಟೋ ಸಂದರ್ಭ ಈ ಚಾಪ್ಟರ್. ಈ ಚಾಪ್ಟರ್ ಫುಲ್ ಪರೀಕ್ಷಿತ ಮಹಾರಾಜ ಹುಟ್ಟಿದ ಹೇಗೆ, ಹುಟ್ಟಾದ್ಮೇಲೆ ಏನೇನಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ನೀವು ಯೋಚನೆ ನೋಡಿರ್ಬೋದು, ಪ್ರತಿ ನೀವೆಲ್ಲರೂ ಮಗು ಎಷ್ಟೊಂದು ಮಗು ಎಲ್ಲ ಜನನ ಆಗತ್ತಲ್ಲ ಜನ್ಮ. ಸೊ ಮಗು ಹುಟ್ಟಿದ ತಕ್ಷಣ, ತಾಯಿ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಮಗು ಏನ್ ಮಾಡತ್ತೆ ಎಲ್ಲರಿಗೂ ಅಳತ್ತೆ, ಎಲ್ಲ ಅಳತ್ತಲ್ಲ 100%. ಸೋ ತಾಯಿ ಗರ್ಭದಿಂದ ಮಗು ಬಂದ ತಕ್ಷಣ ಅಳತೆ, ಮಗು ಅತ್ತಿದ ತಕ್ಷಣ ಎಲ್ಲ ಏನಂತಾರೆ ಹ್ಯಾಪಿ ಬರ್ಡೇ ಎಂಬುದೆಲ್ಲ ಚಪ್ಪಳೆ ಹೊಡಿತಾರಲ್ವಾ. ಸೊ ಅದಕ್ಕಿಂತ ಹ್ಯಾಪಿನ ಹ್ಯಾಪಿ ಅಂದ್ರೆ ಏನು, ಸಂತೋಷವಾದ ಸಮಾರಂಭ. ಮಗು ಅಳ್ತಾ ಇದೆ ಬಟ್ ಎಲ್ಲರೂ ಚಪ್ಪಳೆ ಹೊಡ್ಕೊಂಡು ಮಗು ಅತ್ತಿದ ತಕ್ಷಣ ತಾಯಿ ತಂದೆಗೆಲ್ಲ ಫುಲ್ ಖುಷಿ, ತಾಯಿ ತಂದೆಯೆಲ್ಲ ಫುಲ್ ನಗ್ತಾರೆ ಜೋರ್ ಚಪ್ಪಳೆ ಎಲ್ಲರೂ ಸ್ವೀಟ್ ಎಲ್ಲ ಸ್ವೀಟ್ ಎಲ್ಲ ಹಾಕ್ತಾರೆ, ಚಿನ್ನ ಬೆಳ್ಳಿ ದಾನ ಧರ್ಮ ತುಂಬಾ ಎಲ್ಲ ದಾನ ಎಲ್ಲ ಮಾಡ್ತಾರೆ. ಅದು ಆ ಮಗು ಹುಟ್ಟಿ ಅಂತ ತುಂಬಾ ಹರಕೆ ಎಲ್ಲ ಹೊತ್ಕೊಂಡು ದೇವರಿಗೆ ಮುಂದೆ ನಮಸ್ಕಾರ, ಎಷ್ಟು ಜನ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ತರಹದ ನಮಸ್ಕಾರಗಳೆಲ್ಲ ಮಾಡ್ತಾರೆ. ನೀವು ನೋಡಿರ್ಬೋದು, ನಾನು ನೋಡ್ತಾ ಇದ್ದೆ, ನಾನು ಮುಂಚೆ ಇಸ್ಕೊಂಡ್ ಬರಕಿಂತ ಮುಂಚೆ ಕೂಡ ಗಣೇಶ ಟೆಂಪಲ್ ಅಲ್ಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಆ ಟೆಂಪಲ್ ಅಲ್ಲಿ ಜನಗಳು ಬರ್ತಾರೆ, ಜನಗಳು ಬಂದು ನಮಸ್ಕಾರ ಮಾಡಿ ಹಿಂಗೆಲ್ಲ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಕೆಲವರು ಫುಲ್ ನಮ್ ಗಂಡ ಮಾತು ಮಾಡೋದೇ ಇಲ್ಲ, ಅರ್ಧ ಮಾಡ ನಮಸ್ಕಾರ ಮಾಡ್ತಾರೆ. ಕೆಲವರು ಬಂದ್ಬಿಟ್ಟು ಅದಿಂಗೆಲ್ಲ ಅಂತಾರೆ. ಎಷ್ಟೊಂದ್ ಜನಕ್ಕೆ ಯಾವ ತರ ನಮಸ್ಕಾರ ಮಾಡ್ಬೇಕಂದ್ರೆ ಗೊತ್ತಿರೋದಿಲ್ಲ. ಸೊ ನಮ್ಮ ಶಾಸ್ತ್ರದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಯಾವ ತರ ನಮಸ್ಕಾರಗಳಿದೆ, ಪಂಚಾಂಗ ನಮಸ್ಕಾರ, ಅಷ್ಟಾಂಗ ನಮಸ್ಕಾರಗಳು ಆತರ. ಸೊ ಇಲ್ಲಿ ಮಗು, ಒಂದು ಮಗು ತಾಯಿ ಗರ್ಭದಿಂದ ಬಂದ ತಕ್ಷಣ ಅಳತೆ, ಅಕಸ್ಮಾತ್ ಮಗು ಅಳಿಲ್ಲ ಅಂದ್ರೆ ತಾಯಿ ಹೇಳ್ತಾರೆ ಅಲ್ವಾ, ತಾಯಿ ತಂದೆ ಹೇಳ್ತಾರೆ ಅಂದ್ರೆ ಮಗು ಅಳಿಲ್ಲ ಅಂದ್ರೆ ಏನಂತ, ಮಾತಾಡಬಾರದ ಅಂತಾನಾ? ಮಗು ಹುಟ್ಟಿದ ತಕ್ಷಣ ತಾಯಿ ಗರ್ಭದಿಂದ ಆಟಿಕೆ ಬಂದ ತಕ್ಷಣ ಅಳಿಲ್ಲ ಅಂದ್ರೆ ಮಗು ಏನೋ ಪ್ರಾಬ್ಲಮ್ ಇದೆ ಅಂತ. ಸೊ ಮಗು ತುಂಬಾ ಹೆಲ್ದಿ ಆಗಿ ಅಂದ್ರೆ ಹೆಲ್ದಿ ಏನಂತಾರೆ ಕನ್ನಡದಲ್ಲಿ, ಆರೋಗ್ಯವಾಗಿದ್ರೆ ಆರೋಗ್ಯವಾಗಿದ್ರೆ ಎಲ್ಲರೂ ಖುಷಿ ಆಗುತ್ತೆ. ಮಗು ಅತ್ತಿದ ತಕ್ಷಣ ತಾಯಿ ತಂದೆ ನಗ್ತಾರೆ, ಮಗು ಅಳಿಲ್ಲ ಅಂದ್ರೆ ತಾಯಿ ತಂದೆ ಇರ್ತಾರೆ. ಸೊ ಇದು ಇಂತ ಪರಿಸ್ಥಿತಿ. ಬಟ್ ಎಲ್ಲರೂ ಹೆಂಗ್ ಮಾಡ್ತಾರೆ, ಹ್ಯಾಪಿ ಬರ್ಡೇ ಅಂತ ತಪ್ಪಣೆ ಹೇಳಿದ್ದಾರೆ. ಸೊ ಬಟ್ ಅದೇ ಇಡೀ ಪ್ರಪಂಚದಲ್ಲಿ ಒಂದು ಮಗು ಮಾತ್ರ ತಾಯಿ ಗರ್ಭದಿಂದ ಬಂದ ತಕ್ಷಣ ಅಳಿಲ್ಲ, ಅದ್ಯಾರು ಗೊತ್ತಾ? ಪರಿಚಿತ್ ಮಹಾರಾಜ್. ಸೊ ಪರಿಚಿತ್ ಮಹಾರಾಜ್ ತಾಯಿ ಗರ್ಭದಿಂದ ಬಂದ ತಕ್ಷಣ ಏನ್ ಮಾಡಿದ್ರು, ಹುಡುಕ್ತಾ ಇದ್ರು. ಸೊ ಪರಿಚಿತ್ ಮಹಾರಾಜ್ ತನ್ನ ತಾಯಿಯಾದ ಉತ್ತರದ ಗರ್ಭದಲ್ಲಿ ಇರ್ಬೇಕಾದ್ರೆ ಅಶ್ವತ್ಥಾಮ ಒಂದು ಬ್ರಹ್ಮಾಸ್ತ್ರ ಕಳಿಸ್ತಾನೆ ಈ ಮಗುನ ನಾಶ ಮಾಡಕ್ಕೋಸ್ಕರ. ಸೊ ನಾಶ ಮಾಡಿದ ಉತ್ತರ ದೇವರನ್ನ ಶ್ರೀಕೃಷ್ಣನ ಪ್ರೇಮ ಮಾಡ್ಕೊಂಡಿದ ತಕ್ಷಣ ಶ್ರೀ ಭಗವಾನ್ ಶ್ರೀಕೃಷ್ಣ ಸ್ವತಃ ತಾನೇ ಗರ್ಭದಲ್ಲಿ ಬಂದು ಪ್ರಕಟ ಮಾಡ್ತಾನೆ. ಸೊ ಗರ್ಭದಲ್ಲಿ ಬಂದಾಗ ಒಂದು ಫುಲ್ ಬ್ರೈಟ್ ಲೈಟ್ ಎಲ್ಲ ಬರುತ್ತೆ, ಅಂದ್ರೆ ತುಂಬಾ ಪ್ರಕಾಶಮಾನವಾದ ಬೆಳಕು ಎಲ್ಲ ಬರುತ್ತೆ. ಸೊ ಮಗು ಗರ್ಭದಲ್ಲಿ ಇರ್ಬೇಕಾದ್ರೆ ನೋಡಕ್ಕೆ ಯಾರಿದು ಪ್ರಕಾಶಮಾನವಾದ ಬೆಳಕು ಕೊಡದೇ ಇರೋದು ಅಂತ. ಸೊ ಅವಾಗ ಮಗುಗೆ ಗೊತ್ತಾಗುತ್ತೆ ಯಾರೋ ನನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ. ಸೊ ತಾಯಿ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಮಗು ಹುಡುಕ್ತಾ ಇರುತ್ತೆ, ನಾನಿಲ್ಲಿ ಯಾರು ನನ್ನ ಕಾಪಾಡೋರು, ಇವ್ರ ಅಂತ ಯಾರು ಮನೆ ಮುಂದೆ ಬಂದು ನೋಡ್ತಾ ಇರುತ್ತೆ. ಅದಕ್ಕೆ ಪರಿಚಿತ್ ಮಹಾರಾಜ್ ಹೆಸರು ಪರೀಕ್ಷಿತ್ ಅಂತ ಬಂದಿದ್ದು. ಪರೀಕ್ಷಿತ್ ಅಂದ್ರೆ ಪರೀಕ್ಷೆ ಮಾಡೋದು ಅಂತ. ಸೊ ನಾನು ರೀಸೆಂಟ್ ಆಗಿ ಒಂದು ಬುಕ್ ಓದ್ತಾ ಇದ್ದೆ, ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ನಾನು ಕನ್ನಡ ಅನುವಾದ ಮಾಡ್ತೀನಿ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೈಫ್ ಅಂಡ್ ಟೀಚರ್? ಲೈಫ್ ಅಂದ್ರೆ ಏನು? ಜೀವನ ಮತ್ತು ಟೀಚರ್ ಅಂದ್ರೆ ಗುರು, ಉಪಾಧ್ಯಾಯರು. ಸೊ ಜೀವನ ಮತ್ತು ಗುರು ಏನ್ ವ್ಯತ್ಯಾಸ ಅಥವಾ ಏನು ಸಿಮಿಲಾರಿಟಿ ಏನಿದೆ ಅಂತ ಹೇಳ್ತಾರೆ. ಅದಕ್ಕೆ ಅದು ಹೇಳ್ತಾರೆ, ಗುರು ಟೀಚರ್ಸ್ ದ ಲೆಸನ್ ಅಂಡ್ ದೆನ್ ಗಿವ್ಸ್ ದ ಟೆಸ್ಟ್. ಅಂದ್ರೆ ಗುರು ಆದವರು ಮೊದಲು ಪಾಠ ಹೇಳ್ಕೊಡ್ತಾರೆ, ಆಮೇಲೆ ಟೆಸ್ಟ್ ಕೊಡ್ತಾರೆ, ಪರೀಕ್ಷೆ ಕೊಡ್ತಾರೆ. ಬಟ್ ಜೀವನ ಹಿಂಗೆ, ಲೈಫ್ ಫಸ್ಟ್ ಗಿವ್ಸ್ ದ ಟೆಸ್ಟ್ ಅಂಡ್ ದೆನ್ ಟೀಚರ್ಸ್ ದ ಲೆಸನ್. ಜೀವನ ಹಿಂಗೆ ಅಂದ್ರೆ ಫಸ್ಟ್ ನಮ್ಗೆ ಪರೀಕ್ಷೆ ಕೊಡುತ್ತೆ, ಆಮೇಲೆ ಅದೊಂದು ಪಾಠ ಕಲಿಸುತ್ತೆ. ಕರೆಕ್ಟ್ ಅಲ್ವಾ? ಎಷ್ಟು ಜನ ಜೀವನದ ಪಾಠ ಕಲ್ತಿದ್ದೀರಾ? ಸೊ ಮಾತಾಜಿ ತುಂಬಾ ನಂಬಿಕೆಯಿಂದ ಹೇಳ್ತಾರೆ, ನನಗೆ ಕಲ್ತಿಲ್ಲ ಅಂತ. ಎಲ್ಲ ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ನಮ್ ಜೀವನದಿಂದ ಎಷ್ಟೊಂದು ಪಾಠ ಕಲ್ತಿರ್ತೀವಿ, ಅದು ಕರೆಕ್ಟ್ ಅಲ್ವಾ? ಇನ್ನ ಕಲಿತಾನೆ ಇರ್ತೀವಿ, ತಾಯಿಯವರು ಕಲಿತಾನೆ ಇರ್ತೀವಿ. ಸೊ ಪರೀಕ್ಷಿತ ಮಹಾರಾಜ್ ಎಸ್ಲಿಕ್ಕೆ ಪರೀಕ್ಷಿತ ಅಂತ ಬಂತು ಅಂತಂದ್ರೆ, ಏನಕ್ಕಂದ್ರೆ ಹುಟ್ಟಿದ ತಕ್ಷಣ ಪರೀಕ್ಷೆ ಮಾಡ್ತಾ ಇದ್ರು, ಯಾರು ನನ್ನ ಕಾಪಾಡಿದ್ರು ಗರ್ಭದಲ್ಲಿ ಇರ್ಬೇಕಾದ್ರೆ ಅಂತ. ಸೊ ಈ ಒಂದು ಪರೀಕ್ಷಿತ ಮಹಾರಾಜ್ ಹುಟ್ಟಿರುವಂತ ಸಂದರ್ಭದಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಅವಾಗ ಯುಧಿಷ್ಠಿರ ಮಹಾರಾಜ್ಗೆ ಯೋಚನೆ ಬರುತ್ತೆ, ಓ ನಾನು ಎಂತ ಒಂದು ತಪ್ಪು ಕೆಲಸ ಮಾಡ್ಬಿಟ್ಟೆ, ನಾನು ರಾಜನಾಗಿ ಈ ರಾಜ್ಯದಲ್ಲಿ ಕೂತ್ಕೊಳ್ಬೇಕಂತ ಕೂತ್ಕೊಳ್ಳೋದಕ್ಕೋಸ್ಕರ ಎಷ್ಟೋ ಜನ ಸೈನಿಕರು ಮೃತಪಟ್ಟಿದ್ದಾರೆ. ಅದರಿಂದ ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾರೆ, ಸೊ ಯುಧಿಷ್ಠಿರ ಮಹಾರಾಜ್ ಎಲ್ಲಾ ತರ ಸಂಪತ್ತನ್ನೆಲ್ಲ ಹುಡ್ಕೊಂಡು ತಗೊಂಡ್ಬಂದು ಎಲ್ಲ ಹಾಕ್ತಾರೆ, ಹಾಕ್ಬಿಟ್ಟು ಅದನ್ನ ಪಶ್ಚಾತ್ತಾಪಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಏನಕ್ಕೆ ಯುಧಿಷ್ಠಿರ ಇವೆಲ್ಲ ಮಾಡಿದ್ದು ಅಂತ ಟ್ರಾನ್ಸ್ಲೇಷನ್ ಅನುವಾದದಲ್ಲಿ ಪ್ರಭುಪಾದರು ಬರೀತಾರೆ. ಏನಕ್ಕಂದ್ರೆ ಶ್ರೀಕೃಷ್ಣನ ಸಂತೋಷಕ್ಕೆ ಕೊಡ್ತಕ್ಕೋಸ್ಕರ, ಅಂದ್ರೆ ಶ್ರೀಕೃಷ್ಣ ತೃಪ್ತಿಗೋಸ್ಕರ ಸಂತೋಷಕ್ಕೋಸ್ಕರ ಮಾಡ್ತಾರೆ. ಸೊ ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಇಂಡಿಯಾದ ಇಡೀ ಭಾರತದಲ್ಲಿ ಎಷ್ಟು ಜನಸಂಖ್ಯೆ 110 ಕೋಟಿ. ಸೊ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟು ಜನ ಸತ್ರು ಯಾರು ಐಡಿಯಾ ಇದೆಯಾ? ನಾನು ರೀಸೆಂಟ್ ಪ್ರಭುಪಾದ್ರ ಒಂದು ಲೆಕ್ಚರ್ ಕೇಳ್ತಾರೆ, ಪ್ರಭುಪಾದ್ರ ಮೆನ್ಷನ್ ಮಾಡ್ತಾರೆ ಮಹಾಭಾರತದಲ್ಲಿ, ಅದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಟೋಟಲ್ 64 ಕೋಟಿ ಜನಗಳು ಸಾಯ್ತಾರೆ.
64 ಕೋಟಿ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಡೀ ನಮ್ಮ ಭಾರತದಲ್ಲಿ 64 ಕೋಟಿ ಜನಗಳು ಹೊಟ್ಟೋದ್ರು ಅಂತ. ಫುಲ್ ಇಂಡಿಯಾ ಫುಲ್ ಇಂಡಿಯಾ ಫುಲ್ ಶಾಂತಿ ಸಿಗುತ್ತೆ ಅಂತ. ಸೊ ಸೈಂಟಿಸ್ಟ್ ಇವಾಗ ಸೈಂಟಿಸ್ಟ್ ಇದಾರಲ್ಲ ವಿಜ್ಞಾನಿಗಳು, ಅವರು ಒಬ್ರು ವಿಜ್ಞಾನಿಗಳು ಹೇಳ್ತಾ ಇದ್ರು, ನಮ್ಮ ಇಡೀ ಪ್ರಪಂಚದಲ್ಲಿ ಎಲ್ಲಾ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೀಸೀಸ್ ಅಂದ್ರೆ ಜೀವಗಳಿದೆ, ಜೀವರಾಶಿಗಳು, ಒಂದು ಜಿರಳೆ ಆಗ್ಲಿ, ಕೋತಿ ಆಗ್ಲಿ, ಹಂದಿ ಆಗ್ಲಿ, ಕತ್ತೆ ಆಗ್ಲಿ, ಹುಲಿ ಆಗ್ಲಿ, ಬೇರೆ ಬೇರೆ ಎಷ್ಟೋ ತರ ಲಕ್ಷಾಂತರ ವೆರೈಟಿ ಬೇರೆ ಬೇರೆ ತರ ವಿಧ ವಿಧವಾದ ಜೀವಿಗಳಿದ್ದಾರೆ ಅಲ್ವಾ. ಸೊ 64,000 ಸೊ ಅಷ್ಟಿರ್ಬೇಕಾದ್ರೆ ಅಷ್ಟೆಲ್ಲ ಜೀವರಾಶಿಗಳು ಈ ಭೂಮಿ ಮೇಲೆ ಇದಾರೆ, ಭೂಮಿ ಮೇಲೆ ಇದೆ. ಸೊ ಈ ಭೂಮಿ ಮೇಲೆ ಇರಿಂದ ಯಾವ್ದಾದ್ರು ಒಂದು ಜೀವರಾಶಿಗಳು ಅಂದ್ರೆ ಇವಾಗ ಹುಲಿ ಒಂದು ಜೀವರಾಶಿ ತಗ್ಬಿಟ್ರೆ ಕಾಡಿಂದ ಇಡೀ ಕಾಡು ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಸೊ ಪ್ರತಿಯೊಂದು ಜೀವಗಳು ಇನ್ನೊಂದು ಜೀವನದಲ್ಲಿ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಶಾಸ್ತ್ರ ಏನಂತ ಅಂದ್ರೆ ಜೀವೋ ಜೀವಸ್ಯ ಜೀವನಂ. ಸೊ ಪ್ರತಿಯೊಂದು ಜೀವ ಇನ್ನೊಂದು ಜೀವನದಲ್ಲಿ ಡಿಪೆಂಡ್ ಆಗಿರುತ್ತೆ. ಡಿಪೆಂಡ್ ಅನ್ನಕ್ಕೆ ಆಧಾರ, ಅವಲಂಬಿಸಿಕೊಂಡಿರುತ್ತೆ. ಸೊ ಅದೇ ರೀತಿಲಿ ಆ ವಿಜ್ಞಾನಿಗಳು ಏನಾಗಿದ್ದಾರೆ ಅಂದ್ರೆ, ಈ ಮನುಷ್ಯ ಜೀವಿ ಇದೆಯಲ್ಲ, ಈ ಮನುಷ್ಯ ಜೀವಿ ಕಂಪ್ಲೀಟ್ ಪರಿಪೂರ್ಣವಾಗಿ ಮನುಷ್ಯ ಒಂದು ಜೀವರಾಶಿನ ಈ ಭೂಮಿಯಿಂದ ತೆಗ್ಬಿಟ್ರೆ ಈ ಬಿಡಿ ಭೂಮಿ ತುಂಬಾ ಚೆನ್ನಾಗಿ ಬಿಡ್ತದೆ. ಇದು ನಾನು ಹೇಳ್ತಿಲ್ಲ, ಇದು ವಿಜ್ಞಾನಿಗಳು ಹೇಳ್ತಾರೆ. ಸೊ ಇಡೀ ಮನುಷ್ಯ ರಾಶಿನ ನೀವು ಇಡೀ ಭೂಮಿಯಿಂದ ತೆಗ್ದಾಕ್ಬಿಡಿ, ಅವಾಗ ಇಡೀ ಭೂಮಿ ತುಂಬಾ ಸಂತೋಷವಾಗಿ, ಇವಾಗೆಲ್ಲ ಬೆಳೀತಿರೋ ಆಪಲ್ಲಾಗ್ಲಿ, ಹಣ್ಣು ಧಾನ್ಯಗಳಿಗೆ ಏನು ಸತ್ವನೇ ಇಲ್ಲ. ಸೊ ಆಕ್ಚುಲಿ ರಿಸರ್ಚ್ ಸೈಂಟಿಸ್ಟ್ ಹೇಳ್ತಾರೆ, ಹಳೆ ಕಾಲದಲ್ಲಿ 100,000 ವೆರೈಟಿ ವಿಧ ವಿಧವಾದ ಅಕ್ಕಿ ಸಿಕ್ಕಿದಂತೆ. ಇವಾಗ ಎಷ್ಟು ಜನ ಹೇಳಿಸಿದ್ದಾರೆ, ಎಷ್ಟು ತರ ಅಕ್ಕಿಗಳು ನೋಡಿದಿರ ನೀವು, ಬಾಸುಮತಿ ಹೇಳಿ, ಜೀರಾ ರೈಸ್, ಸೋನಾ ಮಸೂರಿ 3, ಕೆಂಪಕ್ಕಿ 4. ಸೊ ಹೆಚ್ಚಿನ 100,000 ಅಕ್ಕಿ ಎಷ್ಟು ಬರ್ಕೊಂಡ್ಬರ್ತೀರಾ, ಆಗಲ್ಲ ಕುಸುಬ್ ಲಕ್ಷಿ. ಸೊ ಮುಂಚೆ 100,000 ವಿಧ ವಿಧವಾದ ಅಕ್ಕಿಗಳು ಸಿಗ್ತಾ ಇತ್ತು. ಹಣ್ಣು ತರಕಾರಿ ಎಲ್ಲ ಸಾವಿರಾರು ತರ ವೆರೈಟಿ ಹಣ್ಣು ತರಕಾರಿಗಳೆಲ್ಲ ಸಿಕ್ಕಿತ್ತು. ಇವಾಗ ಏನ್ ಸಿಗುತ್ತೆ, ತರಕಾರಿಗಳಂದ್ರೆ ಕ್ಯಾರೆಟ್. ನಮ್ಮ ಅಕ್ಕ ಮಗು ಒಬ್ಬ ಬಂದಿದ್ದಾನೆ, ನಿಮ್ಗೆ ಏನ್ ತರಕಾರಿ ಅಂತ ಹೇಳೋ ನೋಡೋಣ, ಕ್ಯಾರೆಟ್ 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 ಬರೀ ಒಂದೇ ಹೇಳೋದು. ಯಾಕಂದ್ರೆ ಏನು ನಮ್ಗೆ ಗೊತ್ತೇ ಇಲ್ಲ, ಅದ್ಮೇಲೆ ಅಷ್ಟಾದ್ರೂ ಕೂಡ ಅದನ್ನ ತಿಂದ್ರು ಅದರಿಂದ ಸತ್ವನು ಸಿಗೋದಿಲ್ಲ. ಮುಂಚಿನ ಕಾಲದಲ್ಲಿ ಒಂದು ಸರಿ ಒಂದು ಫುಲ್ ಊಟ, ಫುಲ್ ಮೀಲ್ ಅಂತಾರಲ್ಲ, ಒಂದ್ ಫುಲ್ ಊಟ ಯಾರಾದ್ರೂ ಮಧ್ಯಾಹ್ನ ಮಾಡಿದ್ರೆ ಅವ್ರು 3 ದಿನ ಕೆಲಸ ಮಾಡೋ ಶಕ್ತಿ ಸಿಗ್ತಾ ಇತ್ತು. ಈಗಿನ ಕಾಲದಲ್ಲಿ ದಿನಕ್ಕೆ 4 ಸರಿ ತಿಂದ್ರು ಶಕ್ತಿ ಇರೋದಿಲ್ಲ. ಬೆನ್ನುನೋವು, ಕಾಲು ನೋವು, ಹೊಟ್ಟೆಯಲ್ಲಿ ತಲೆನೋವು, ಏನೇನೋ ತಲೆನೋವು, ಏನೇನೋ ನೋವುಗಳು ಗೊತ್ತಾ ಇರುತ್ತೆ. ಸೊ ಈ ಯುಧಿಷ್ಠಿರ ಮಹಾರಾಜರು ಅಂದ್ರೆ ಧರ್ಮರಾಜರು ಕೃಷ್ಣನ ಸಂತುಷ್ಟಿ, ಕೃಷ್ಣನ ಒಂದು ಸಂತುಷ್ಟಿ ಸಂತೋಷಕ್ಕೋಸ್ಕರ ಈ ಯಜ್ಞ ಮಾಡಿದ್ರು. ಸೊ ಅದೇ ರೀತಿಲಿ ಒಬ್ರು ಡ್ಯೂಟಿ ಫ್ರೆಂಡ್ ಹೇಳ್ತಾ ಇದ್ರು, ಭಕ್ತರು, ಅವ್ರ ಫ್ರೆಂಡ್ ಒಬ್ರು ಇದ್ರಂತೆ, ಅವ್ರ ಫ್ರೆಂಡ್ ಡಾಕ್ಟರ್ ಆಗಿದ್ದಾರೆ, ಅವ್ರ ಫ್ರೆಂಡ್ ನಾಸ್ತಿಕರು, ಯಾವತ್ತು ದೇವ್ರ ಮೇಲೆ ನಂಬತ್ತೇ ಇರಲಿಲ್ಲ. ಸೊ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವರು ಡಾಕ್ಟರ್ ಮೆಡಿಕಲ್ ಎಲ್ಲ ಓದಿ ಡಾಕ್ಟರ್ ಆದ್ರು. ಡಾಕ್ಟರ್ ಆಗಿದ್ದ ನಮ್ ಫ್ರೆಂಡ್ ಒಬ್ರು ಇದಲ್ಲ, ಅವರು ಬ್ರಹ್ಮಚಾರಿ ಟೆಂಪಲ್ ಬ್ರಹ್ಮಚಾರಿ ಆಗಿದ್ದಾರೆ. ಸೊ ಇವ್ರಿಗೆ ಗೊತ್ತು ಭಕ್ತರಲ್ಲ ಅಂತ. ಇವ್ರು ಎಷ್ಟೇ ಸರಿ ಪ್ರೀತ್ ಮಾಡಿದ್ರು, ಎಷ್ಟೇ ಸರಿ ಅವ್ರು ಬುದ್ಧಿವಾದ ಹೇಳಿದ್ರು, ಇಲ್ಲ ನಾ ದೇವ್ರ ಇಲ್ಲ ಅಂದ್ರೆ ನಾ ಹೇಳ್ತಾ ಇದ್ರು. ಆಮೇಲೆ ಒಂದಿನ ಅವ್ರ ಫ್ರೆಂಡ್ ಬಂದ್ಬಿಟ್ಟು ಬ್ರಹ್ಮಚಾರಿ ಕೇಳದಂತೆ, ಫ್ರೆಂಡ್ ಪ್ರಭುಗಳೇ, ನೀವು ನಮ್ಮ ಆಸ್ಪತ್ರೆಗೆ ಬನ್ನಿ, ಹೊಸ ಹಾಸ್ಪಿಟಲ್ ಓಪನ್ ಮಾಡ್ತಿದೀನಿ, ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀನಿ. ಇವ್ರು ಫುಲ್ ಆಶ್ಚರ್ಯ ಆಗೋಯ್ತು, ಇದೇನಿದು, ಇವ್ರು ನಾಸ್ತಿಕರು, ಸತ್ಯನಾರಾಯಣ ಪೂಜೆ ಆಶ್ಚರ್ಯ, ಸರಿ ಹೋಗಿ ನೋಡೋಣ ಅನ್ಬಿಟ್ಟು ಇರೋ ಕೆಲಸ ಎಲ್ಲ ಬಿಟ್ಟು ಸತ್ಯನಾರಾಯಣ ಪೂಜೆ ಏನಂತಾರೆ, ಇನಾಗ್ರೇಷನ್ ಹಾಸ್ಪಿಟಲ್ ಇನಾಗ್ರೇಷನ್ ಉದ್ಘಾಟನಾ ಸಮಾರಂಭಕ್ಕೆ ಬಂದರು. ಸೊ ಉದ್ಘಾಟನೆ ಸಮಾರಂಭ ಬಂದಾಗ ಇವರು ಪಂಚಾಯತ್ ಗಿಂಚೆ ದೋತಿ ಗೀತೆ ಎಲ್ಲ ಉಟ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಎಲ್ಲಾ ಪೂಜೆ ಮಾಡ್ತಾ ಇದಾರೆ ಸತ್ಯನಾರಾಯಣ ಪೂಜೆ. ಅವ್ರು ಕೂದಿದ್ರು, ಕಾಯ್ಕೊಂಡು ಕಾಯ್ಕೊಂಡು ಕೂತಿದ್ರು, ಪ್ರಶ್ನೆ ಇಮಿಡಿಯೇಟ್ ಅವ್ರು ಕೇಳ್ಬೇಕು ಅಂತ, ಅವ್ರ ತಡ್ಕೊಳಕ್ ಆಗ್ತಿಲ್ಲ ಡ್ಯೂಟಿಗೆ, ಆದ್ರೂ ತಡ್ಕೊಂಡು ಆಮೇಲೆ ಸತ್ಯನಾರಾಯಣ ಪೂಜೆ ಮುಗಿತು. ಆಮೇಲೆ ಆ ಫ್ರೆಂಡ್ ಕರ್ಕೊಂಡ್ಬಂದ್ರು, ಫಸ್ಟ್ ಅವರು ಅವ್ರು ಹೇಳ್ತಾರೆ ಊಟ ಮಾಡು, ಪ್ರಸಾದ ತಗೋ, ಅದೆಲ್ಲ ಬೇಡ, ಫಸ್ಟ್ ನೀವು ಕ್ವಶನ್ ಕೇಳ್ಬೇಕು ಬಾ ಅಂತ ಹೇಳಿ ಕರ್ಕೊಂಡ್ಬಂದ್ರು. ಕರ್ಕೊಂಡ್ಬಂದ್ಬಿಟ್ಟು ಅವ್ರು ಹೇಳಿದ್ರು, ಅಲ್ಲೋ ನೀನು ಎಷ್ಟು ವರ್ಷದಿಂದ ನಿಮ್ಗೆ ದೇವ್ರ ಬಗ್ಗೆ ಹೇಳಿದೀನಿ, ಯಾವಾಗಲೂ ದೇವ್ ಇಲ್ಲ, ಭಗವಂತ ಇಲ್ಲ, ಭಗವಂತ ಇಲ್ಲ ಅಂತಾನೆ ಹೇಳಿದ್ದೆ ಹೊರತು ಒಂದ್ ದಿನ ಆದ್ರೂ ನಿಮ್ ಭಗವಂತ ಇದ್ದಾನೆ ಅಂತ ನೀನ್ ಹೇಳ್ತಿದ್ದೆ, ನಾಸ್ತಿಕ ನಾಸ್ತಿಕ ಅಂತ. ಅವಾಗ ಇವಾಗ ಏನಾಯ್ತು ಅಂತಾರೆ, ಅವಾಗ ಅವ್ರು ಹೇಳಿ ಅವ್ರು ಹೇಳಿದ್ರು, ನಾನು ಅವಾಗ ನಾಸ್ತಿಕ ಅಂತ ಹೇಳಿಲ್ಲ, ಇವಾಗ ಕೂಡ ನಾನು ನಾಸ್ತಿಕನೇ ಅಂತ ಹೇಳ್ತಾರೆ. ಇವ್ರು ಫುಲ್ ಆಶ್ಚರ್ಯ, ಏನಪ್ಪ ಇದು, ಇದನ್ನು ಉಚ್ಚಿಗಿಕ್ಕೆಲ್ಲ ಹಿಡಿದಿದ್ಯಾ, ಅವಾಗ ನಾನು ಇವಾಗ ನಾಸ್ತಿಕ ಅಂದ್ರೆ, ಬಟ್ ದೇವ್ರ ಪೂಜೆ ಮಾಡ್ತಾರೆ, ಸತ್ಯನಾರಾಯಣ ಪೂಜೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಕೇಳ್ತಾರೆ, ಅಲ್ಲಪ್ಪ ಸರಿ ನೀನ್ ನಾಸ್ತಿಕ ಅಂತಿಲ್ಲ, ಬಟ್ ಸತ್ಯನಾರಾಯಣ ಪೂಜೆ ಮಾಡ್ತಿಲ್ಲ, ಇದೇನು ಇದು ಪ್ರೂವ್ ಮಾಡಕ್ಕೆ ನೀನ್ ನಾಸ್ತಿಕ ಆಸ್ತಿಕ ಅಂತ ಅಂತಾರೆ. ಇಲ್ಲ ಇಲ್ಲ ನಾನು ನಾಸ್ತಿಕನೇ ಅಂತಾರೆ. ಬಟ್ ಏನೇ ಸತ್ಯನಾರಾಯಣ ಪೂಜೆ ಮಾಡಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಕಟ್ಟಿರೋ ಹಾಸ್ಪಿಟ್ಲು 50,00,000, 50,00,000 ಹಾಸ್ಪಿಟಲ್ ತಗೊಂಡಿದ್ದೀನಿ, ಸತ್ಯನಾರಾಯಣ ಪೂಜೆ 50 ರೂಪಾಯಿ, ಏನಕ್ಕೆ ಕ್ಯಾನ್ಸ್ ಹೋಗ್ಬೇಕು? ಅಕಸ್ಮಾತ್ ಭಗವಂತನ ಇದ್ರೆ ಏನಕ್ಕೆ ಕ್ಯಾನ್ಸ್ ಹೋಗ್ಬೇಕು? ಅಲ್ವಾ. ಭಗವಂತನೂ ಇದ್ರೆ ಒಳ್ಳೇದು ಮಾಡುತ್ತೆ, ಒಳ್ಳೇದು ಮಾಡ್ಲಿ ಬಿಡ್ರಿ. ಭಗವಂತ ಇಲ್ಲ, ಭಗವಂತ ಅಂತೂ ಇಲ್ಲ. ಅಕಸ್ಮಾತ್ ಅಪ್ಪಿ ತಪ್ಪಿ ಭಗವಂತನ ಇದ್ರೆ 50 ರೂಪಾಯಿ ಆ ಕಡೆ ಖರ್ಚು ಮಾಡ್ಬಿಟ್ರೆ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಭಗವಂತ ಹೆಲ್ಪ್ ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಒಳ್ಳೆ ಸ್ಟೋರಿ ಅಂತ ಹೇಳಿ, ಒಂದ್ಸಲಿ ಒಂದು ವಿಲೇಜ್ ಅಂದ್ರೆ ಹಳ್ಳಿ, ಹಳ್ಳಿ ಜನಗಳೆಲ್ಲ ಒಂದ್ ಕಡೆ ಸೇರ್ತಾರೆ ಒಂದು ಸತ ಹರಿಕಥಾ ಮಾಡಕ್ಕೆ. ಅವಾಗ ಅವಾಗ ಆ ಜನಗಳಿಗೆಲ್ಲ ಒಂದ್ ವಿಷಯ ಗೊತ್ತಾಗುತ್ತೆ ಏನಂದ್ರೆ, ಪಕ್ಕದ ಹಳ್ಳಿಲಿ ಒಬ್ರು ಸಾಧು ಬಂದಿದ್ದಾರೆ ಅಂತ. ಸೊ ಆ ಸಾಧು ಅಂದ್ರೆ ಏನು, ತುಂಬಾ ಇಂಟೆಲಿಜೆಂಟ್, ತುಂಬಾ ಬುದ್ಧಿವಂತ, ಯಾಕಂದ್ರೆ ತುಂಬಾ ಯಾವಾಗ್ಲೂ ಶಾಸ್ತ್ರಗಳನ್ನ ಓದಿ ಬೇರೆಯವರಿಗೆ ಪ್ರಚಾರ ಮಾಡಿ ಯಾವಾಗ ಮಾಡ್ತಾ ಇರ್ತಾವ ಇರೋದ್ರಿಂದ ಈ ಸಾಧುಗಳನ್ನ ಕರ್ಸೋಣ, ಸಾಧುಗಳಿಂದ ಕರ್ಸ್ಬಿಟ್ಟು ನಮ್ಗೆ ಎಲ್ಲರಿಗೂ ಭಗವಂತ ಇದ್ದೇ ಇದ್ದಾನೆ ಅಂತ ಪ್ರೂವ್ ಮಾಡ್ಬೇಕು ಅಂತ ಸಾಧು ಕೇಳ್ಕೊಳ್ಳೋಣ. ಅವ್ರು ಸಾಧುಗಳೇ ನಮ್ ಚೆನ್ನಾಗಿ ಹೇಳ್ಕೊಡ್ತಾರೆ, ಪ್ರಚಾರ ಮಾಡ್ತಾರೆ ಅಂತ. ಆಯ್ತು ಅಂದ್ಬಿಟ್ಟು ಸಾಧು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಸಾಧುಗಳೇ ಪ್ಲೀಸ್ ನಮ್ ಊರಿಗೆ ಬನ್ನಿ, ನಮ್ ಊರಲ್ಲಿ ಎಷ್ಟು ಜನ ನಂಬಿಕೆನೇ ಇಲ್ಲ ಭಗವಂತ ಅಂದ್ರೆ, ನೀವು ಸ್ವಲ್ಪ ಬಂದು ಹೆಲ್ಪ್ ಮಾಡಿ ನಮ್ದು ಪ್ರೂವ್ ಮಾಡಿ ಭಗವಂತ ಇದ್ದಾನೆ ಅಂತ. ಅವ್ರನ್ನ ಎಲ್ಲರೂ ಭಕ್ತಿ ಮಾರ್ಗನ ಭಕ್ತಿ ಮಾರ್ಗದಲ್ಲಿ ತೊಡಗ್ತಾರೆ ಅಂತ. ಸಾಧು ಹೇಳ್ತಾರೆ ಓಕೆ ಬರ್ತೀನಿ, ನಾಳೆ ಬೆಳಗ್ಗೆ ಬರ್ತೀನಿ ಅಂತಾರೆ. ನಾಳೆ ಬೆಳಗ್ಗೆ ಬರ್ತಾರೆ, ಎಲ್ಲ ಎಲ್ಲ ವಾಸಾಶ್ರಮ ಎಲ್ಲ ರೆಡಿ ಮಾಡಿ ಕೂತಿರ್ತಾರೆ, ಎಲ್ಲಾ ಜನ ಇಡೀ ಊರಲ್ಲಿ ಊರಲ್ಲ ಎಲ್ಲಾ ಜನ ತೀರ್ಬಿಟ್ಟಿರ್ತಾರೆ. ಸೊ ಅವಾಗ ಬರ್ತಾರೆ ಸಾಧುಗಳು ಬಂದು ಕೂತ್ಕೊಂಡು, ಓಕೆ ನನ್ನ ಮೊದಲನೇ ಪ್ರಶ್ನೆ, ಎಷ್ಟು ಜನ ಇಲ್ಲಿ ದೇವ್ರಿದ್ದಾನೆ ಅಂತ ನಂಬ್ತೀರಾ, ಕೈ ಎತ್ತಿ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಕೈ ಎತ್ತಾರೆ. ಅವಾಗ ಸಾಧು ಹೇಳ್ತಾರೆ, ನಿಮ್ಗೆ ಎಲ್ಲರೂ ದೇವ್ರಿದ್ದಾನೆ ನೀವು ನಂಬ್ತಾ ಇದ್ದೀರಾ, ಅಮ್ಮ ನಾನು ಬಂದಿರೋ ಏನ್ ಯೂಸು, ನನ್ನ ಒಟ್ಟು ಗೋಪ ತಗೊಂಡ್ತಾರೆ. ಇವ್ರಿಗೆ ಎಲ್ಲರೂ ಬೇಜಾರಾಗದಕ್ಕೆ ಸಾಧುಗಳನ್ನ ಪಕ್ಕದ ಊರಿಂದ ಕರ್ಕೊಂಡ್ ಬಂದಿದ್ದೀವಿ, ಏನು ಹೇಳೇ ಇಲ್ವಲ್ಲ ಇವರು, ಹೊಟ್ಟೆ ಹೋಗ್ಬಿಟ್ರು ಅಂತ ಹೇಳ್ತಾರೆ. ಆಮೇಲೆಲ್ಲ ಪ್ಲಾನ್ ಮಾಡ್ಕೊಂತಾರೆ, ಸರಿ ನೆಕ್ಸ್ಟ್ ಟೈಮ್ ಕರ್ಸನ್ ಅಂತ. ಮತ್ತೆ ಅವ್ರು ಸಾಧು ರಿಕ್ವೆಸ್ಟ್ ಮಾಡ್ಕೊಂತಾರೆ, ಸಾಧುಗಳೇ ದಯವಿಟ್ಟು ಬನ್ನಿ ನಾಳೆ ಅಂತ ಹೇಳ್ತಾರೆ. ಆಯ್ತು ಬರ್ತೀನಿ ಅಂತ ಹೇಳ್ತಾರೆ. ತಿರ್ಗಾ ಸಾಧುಗಳು ಬರ್ತಾರೆ, ತಿರ್ಗಾಕೆ ಸಾಧುಗಳೆಲ್ಲ ಫಸ್ಟ್ ಕೂತಿದ ತಕ್ಷಣ ಫಸ್ಟ್ ಪ್ರಶ್ನೆ ಕೇಳ್ತಾರೆ, ಎಷ್ಟು ಜನ ಈ ದೇವ್ರು ನಂಬ್ತೀರಾ ಅಂತ. ಏನಿರ್ಬೋದು ಆನ್ಸರ್ ಮಾಡಿ, ಯಾರು ಕೈ ಹಾಕೋದಿಲ್ಲ. ಅವಾಗ ಸಾಧು ಹೇಳ್ತಾರೆ, ನಿಮ್ಗೆ ಯಾರಿಗೂ ದೇವ್ರ ಮೇಲೆ ನಂಬಿಕೆ ಇಲ್ಲ, ಅಥವಾ ನಾನಿನ ಜೊತೆ ಸಂಘ ಮಾಡೋದು, ನನಗೂ ದೇವ್ರ ಮೇಲೆ ನಂಬಿಕೆ ಇಲ್ಲ. ಅವ್ರು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಎಲ್ಲರೂ ತಲೆ ಕೆಟ್ಟದಕ್ಕೆ ಏನಿದು ಸಾಧುಗಳು ಪ್ರಚಾರ ಮಾಡ್ತಾನೆ ಇಲ್ಲ ಅಂತ. ಕೊನೆಗೆ ಇನ್ನೊಂದ್ಸಲಿ ಕೇಳ್ತೀವಿ ಅಂದ್ಬಿಟ್ಟು ಇನ್ನೊಂದ್ಸಲಿ ಹೋಗ್ತಾರೆ ಸಾಧುಗಳೇ ದಯವಿಟ್ಟು ಬನ್ನಿ ಅಂತ. ಸೊ ನಮ್ಮ ಸಾಧುಗಳು ಮತ್ತೆ ಬರ್ತಾರೆ, ಮತ್ತೆ ಸೇಮ್ ಪ್ರಶ್ನೆ ಕೇಳ್ತಾರೆ, ಎಷ್ಟು ಜನ ಈ ದೇವ್ರು ನಂಬ್ತೀರಾ ಅಂತ. ಇವಾಗ ಏನ್ ಅಂತ ಕೊಡ್ಬೋದು, ಹಿಂಗೆಲ್ಲ ಗೊತ್ತಾಯ್ತು ರೀ, ಎಷ್ಟು ಜನ ಗೊತ್ತಿಲ್ಲ ಎಲ್ಲ ಹೇಳ್ತಿದ್ದೀರಾ. ಸೊ ಮೂರನೇ ಸಲ ಬಂದಾಗ ಅರ್ಧ ಜನ ಕೈ ಎತ್ತಿದ್ದಾರೆ, ಬಲ್ಗಡೆಯವರೆಲ್ಲ ಬಲ್ಗಡೆ ಎತ್ತಿದ್ದಾರೆ, ಎಡಗಡೆಯವರೆಲ್ಲ ಎಡಗೆ ಎತ್ತಿದ್ದಾರೆ, ಅಂದ್ರೆ ದೇವ್ರು ನಂಬಲ್ಲ ಅಂತ. ಸೊ ಅವಾಗ ಅವಾಗ ಸಾಧು ಹೇಳ್ತಾರೆ, ಇಲ್ಲಿ ಯಾರ್ಯಾರು ಬಲ್ಗಡೆ ದೇವ್ರಿದ್ರೆ ನಂಬ್ತಿರೋ, ಯಾರ್ಯಾರು ಎಡಗಡೆ ದೇವ್ರಿದ್ರೆ ನಮ್ ನಂಬಲ್ವೋ, ಅವರೆಲ್ಲ ನಂಬಿಕೆ ಬರಂಗೆ ಹೇಳ್ಬಿಡಿ, ನಾನು ಬಂದಿರೋ ಕೆಲಸ ಏನಿಲ್ಲ, ವಾಪಸ್ ಬರ್ತಾರೆ. ಅದಕ್ಕೆ ತುಂಬಾ ಬೇಜಾರಾಗುತ್ತೆ. ಸೊ ಇದರಿಂದ ಇದೆಲ್ಲ ನಿಮ್ಗೆ ಅನ್ಸ್ಬೋದು ಒಂದು ಜೋಕ್ ಅಂತ, ಬಟ್ ಆಕ್ಚುಲಿ ಈ ಒಂದು ಕಥೆಯಿಂದ ನಮ್ಗೆ ಒಂದು ಇಂಪಾರ್ಟೆಂಟ್ ಸಾರಾಂಶ ಸಿಗುತ್ತೆ. ಆ ಸಾರಾಂಶ ಏನಂದ್ರೆ, ನಮ್ಮ ಒಂದು ನಂಬಿಕೆ ಭಗವಂತನ ಮೇಲೆ ಇರೋದು ಈ ಸಂದರ್ಭ ಸಮಯ ಸಂದರ್ಭಗಳಿಗೆ ಮಾತ್ರ ಮೀಸಲಿಟ್ಟಿರುತ್ತೆ. ಸೊ ನಮ್ ನಂಬಿಕೆ ಭಗವಂತನ ಯಾವ್ದ್ರ ಮೇಲೆ ಆಧಾರವಾಗಿರಬೇಕು ಅಲ್ಲ, ನಂಬಿಕೆ ನಮ್ಮ ನಂಬಿಕೆ ಭಗವಂತನ ಮೇಲೆ ಯಾವ್ದ್ರ ಮೇಲೆ ಆಧಾರವಾಗಿರ್ಬೇಕು, ಯಾವ್ದ್ರ ಮೇಲೆ ಆಧಾರವಾಗಿರ್ಬೇಕು ಅಂದ್ರೆ, ನಮಗೆ ಪರ್ಫೆಕ್ಟ್ ಆಗಿ ವಿ ಶುಡ್ ನೋ ಲಾಜಿಕಲ್, ವಿ ಶುಡ್ ಹ್ಯಾವ್ ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಕನ್ನಡ ಏನಂತಾರದು, ತರ್ಕಬದ್ಧವಾಗಿ ತರ್ಕ ಅಂದ್ರೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನಮಗೆ ಹೇಳಕ್ಕೆ ಗೊತ್ತಿರಬೇಕು, ನಮ್ ಭಗವಂತ ಇದಾನೆ ಅಂತ ನಮಗೆ ಫುಲ್ ಕನ್ವಿಕ್ಷನ್ ಇರಬೇಕು. ಪ್ರಭುಪಾದ ಹೇಳ್ತಾರೆ, ಯು ಶುಡ್ ಹ್ಯಾವ್ ಫರ್ಮ್ ಕನ್ವಿಕ್ಷನ್ ದಟ್ ಕೃಷ್ಣ ಈಸ್ ದೇರ್, ಕೃಷ್ಣ ಅಂದ್ರೆ ಕೃಷ್ಣ ಇದಾನೆ ಅಂತ ನಮಗೆ ಫರ್ಮ್ ತುಂಬಾ ದೃಢವಾದ ನಂಬಿಕೆ ಇರಬೇಕು. ಸೊ ಬಟ್ ನಮ್ ನಂಬಿಕೆ ಹೆಂಗೆ ಅಂದ್ರೆ, ಸಿಚುವೇಶನ್ ಇವಾಗ ಈಗ ನೋಡಿದ್ರಿ, ಈ ಒಂದು ಕಥೆಲಿ ಏನ್ ಕೇಳಿದ್ರೆ ಅಂದ್ರೆ, ಆ ಸಾಧು ಬೇಡ ಅಂದ್ರೆ ಅವ್ರು ಹೇಳಿದ್ರು, ಸಾಧು ಅವ್ರ ಅಲ್ಲಿ ಹೆಡ್ ಇರ್ತಾರಲ್ಲ ಅವ್ರು ಹೇಳಿದ್ರು, ಸಾಧು ಬರ್ತಾರೆ ನೀವೆಲ್ಲ ದೇವ್ರು ನಂಬ್ತೀರಾ ಅಂದ್ರೆ ಎಲ್ಲ ಕೈ ಎತ್ತಿಕೊಂಡಾಗ ಎಲ್ಲ ಕೈ ಎತ್ತಿದ್ರು, ಎಲ್ಲ ಕೈ ಎತ್ತಿ ಬಂದ್ರೆ ಕೈ ಎತ್ತಲ್ಲ, ಈ ತರ ನಂಬಿಕೆ ಇರ್ಬೇಕು. ನಮ್ಮ ಮೇಲೆ ಇನ್ನ ಒಂದು ಒಳ್ಳೆ ಎಕ್ಸಾಂಪಲ್ ಏನಂದ್ರೆ, ಒಂದ್ಸಲಿ ನಮ್ ಫ್ರೆಂಡ್ ಒಬ್ರು ಈಗ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು, ಲಾಸ್ಟ್ ಇಯರ್ ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾರೆ ಅಂದ್ರೆ ಕಂಪನಿಗಳಿಂದ ಈ ಕಾಲೇಜಿಗೆ ಬಂದು ಗುರುವಂತರ ಇಂಟರ್ವ್ಯೂ ಎಲ್ಲ ಮಾಡಿ ಇಂಟರ್ವ್ಯೂ ಯಾರು ಸೆಲೆಕ್ಟ್ ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಹೆಲ್ತ್ ತಗೊಂತಾರೆ. ಸೊ ಈ ರೀತಿ ಮಾಡ್ಬೇಕಂದ್ರೆ ನಮ್ಮ ಫ್ರೆಂಡ್ ನನ್ನ ಫ್ರೆಂಡ್ ಮತ್ತೆ ಇನ್ನೊಂದು ಎಷ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಕೂತಿದ್ರು, ಒಬ್ಬ ಇಮಿಡಿಯೇಟ್ ಅವ್ರ ಫ್ರೆಂಡ್ ಓರ್ ಬಂದ್ಬಿಟ್ಟು ಕುಂಕುಮ ಇದೆಯಾ ಕುಂಕುಮ ಇದೆಯಾ ಕುಂಕುಮ ಇದೆಯಾ ಅಂತ ಕೇಳ. ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ರು, ಕುಂಕುಮ ಈ ಇಂಟರ್ವ್ಯೂ ಟೈಮ್ ಅಲ್ಲಿ ಬಾಸ್ ಕರೀತಾರೆ ನಾನು ಸ್ವಲ್ಪ ಈ ಕುಂಕುಮ ಯಾಕೆ ಕೇಳ್ತಿದ್ಯಾ ಅಂತ. ಇಲ್ಲ ನಾನು ಅಲ್ಲಿಂದ ಕುಂಕುಮ ಬೇಕು ಅಂತ ಎಲ್ಲ ಫುಲ್ ಟೆನ್ಷನ್ ಆಗ್ಬಿಟ್ಟು ದೇವ್ರತಾ ಇದ್ದಾನೆ, ಎಲ್ಲ ಟೆನ್ಷನ್ ಆಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಾತ್ರೂಮ್ ಇದ್ದೀನಿ, ಎಲ್ಲ ಕಡೆ ಹೋಗ್ತಾ ಇದ್ದಾನೆ ಕುಂಕುಮಕ್ಕೋಸ್ಕರ. ಸೊ ಎಲ್ಲೂ ಕುಂಕುಮ ಸಿಕ್ಕಿಲ್ಲ ಅವನಿಗೆ. ಕೊನೆಗೆ ನಮ್ಮ ಫ್ರೆಂಡ್ ಕರ್ಬಿಟ್ಟು ಕೇಳಿದ್ರು, ಅಲ್ಲಪ್ಪ ಇಂಟರ್ವ್ಯೂ ಇರೋದು ಇವಾಗ, ಇಂಟರ್ವ್ಯೂ ನಿಮಗೆ ಕೇಳೋದು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕೇಳೋದು ಕ್ವಶನ್ಸ್, ಕುಂಕುಮ ಹಾಕ್ಬೇಕು ಅಂತ. ಅದಕ್ಕೆ ಹುಡುಗ ಈಗ ಇಲ್ಲಿ ಇಂಟರ್ವ್ಯೂ ಮಾಡಕ್ ಬಂದಿದಾರಲ್ಲ ಅವ್ರ ಅಣ್ಣನ ಕುಂಕುಮ ಇದೆ. ಸೊ ಇಂಟರ್ವ್ಯೂ ಮಾಡಕ್ ಬಂದಿರೋ ಅಣ್ಣನ ಕುಂಕುಮ ಇದೆ. ಸೊ ಅವ್ರ ಅಥವಾ ನಾನೇನು ಕುಂಕುಮ ಇಟ್ಕೊಂಡು ಹೊರಗೆ ಹೋದ್ರೆ ಇಂಟರ್ವ್ಯೂ ಮಾಡಿದ ತಕ್ಷಣ, ಓ ಇವನು ದೇವ್ರ ಭಕ್ತ ನಂಗೆ ಕೊಟ್ಬಿಡ್ಬೋದು, ಕೆಲಸ ಹಂಗೆ ಕೊಡ್ಬೋದು ಏನ್ ಅಂತ ಯೋಚನೆ ಮಾಡ್ತಿದ್ರು. ಸೊ ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ರು, ಸೊ ಅವ್ರು ನಿನ್ ಕುಂಕುಮ ಇಟ್ಕೊಂಡು ಅಂತ ನೀನ್ ಕೊಡ್ದಿರೋನು ಇರ್ಬೋದು, ಬೇರೆಯವ್ರು ಕೊಡ್ಬೋದು ಅಲ್ವಾ. ಸೊ ಅದಕ್ಕೆ ನಮ್ಮ ಒಂದು ನಂಬಿಕೆ ಈ ತರ ಸಂದರ್ಭ ಸಮಯಗಳಿಗೆ ಅನುಸಾರವಾಗಿರ್ಬೇಕಾ ಅಥವಾ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕಾ? ದೃಢವಾದ ನಂಬಿಕೆ ಇರ್ಬೋದು, ದೃಢವಾದ ನಂಬಿಕೆ ಇರ್ಬೋದು. ಸಮಯ ತಂದ ಪ್ರಹ್ಲಾದ್ ಮಹಾರಾಜರು ಹೆಂಗೆ ಹಿರಣ್ಯಕಶಿಪು ಹಾವುಗಳು ಬಿಡ್ತಾ ಬೆಟ್ಟ ಮೇಲಿಂದ ನೂಕ್ದಾಗ್ಲು ಬೆಟ್ಟ ಮೇಲೆ ನೂಕ್ ಮುಂಚೆ ಹೇಳಿರ್ಬೋದು ಓ ಹಿರಣ್ಯಕಶಿಪು ದೇವರಿಲ್ಲ ಅಂತ. ಅವ್ರ ಹಿರಣ್ಯಕಶಿಪು ವಾಪಸ್ ಬಂದ್ರಿಂದ ಪ್ರಹ್ಲಾದ್ ಮಹಾರಾಜ್ ಯಾವತ್ತೂ ಆತರ ಮಾಡಿಲ್ಲ, ಅವ್ರ ಏನೇ ಹೇಳಿದ್ರು ಇಲ್ಲ ದೇವರಿದೆ ಅಂತ ದೃಢವಾದ ನಂಬಿಕೆ ಇತ್ತು. ಅದಕ್ಕೆ ಅವರ ಒಂದು ಕತೆ ನಮ್ ಶ್ರೀಮದ್ ಭಾಗವತಮ ನಾವು ಓದ್ತಿದೀವಿ. ಅದೇ ರೀತಿಲಿ ಸೊ ಇವಾಗ ಇಂಡಿಯಾದಲ್ಲಿ 64 ಕೋಟಿ ಜನಗಳು ನಾಶ ಆದ್ರೆ ಇಮೇಜಿನ್ ಮಕ್ಕಳು ಹೆಂಗಿರುತ್ತೆ, ಇಂಡಿಯಾ ಫುಲ್ ಪೀಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಲಿ ನಮ್ಮ ಶಾಸ್ತ್ರದಲ್ಲೂ ಹೇಳ್ತಾರೆ ನಮ್ಮ ಒಂದು ಈ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ. ಸೊ ಈ ಟೈಮ್ ಹೋಗ್ತಾ 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 ಡಿಗ್ರೇಡೇಷನ್ ಅಂದ್ರೆ ಪ್ರತಿಯೊಂದು ನಮ್ಮ ಕಾನ್ಶಿಯಸ್ನೆಸ್ ಅಂದ್ರೆ ನಮ್ಮ ಪ್ರಜ್ಞೆ ನಮ್ಮ ಇಡೀ ವಾತಾವರಣ ಎಲ್ಲ ಡಿಗ್ರೇಡ್ ಆಗುತ್ತೆ, ಅಂದ್ರೆ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಅದೇ ರೀತಿಲಿ ನಾನು ಮುಂಚೆ ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಈಗ ಕೇಳ್ತಾ ಇದ್ದೆ ಒಂದು ಕನ್ನಡದಲ್ಲಿ ಸುಭಾಷಿತ ತರ ಜನರಲ್ ಗಾದೆ ಮಾತು ಅಂತ. ಗಾದೆ ಮಾತು ಅಂದ್ರೆ ಮುಂಚೆ ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಎಲ್ ಕೆ ಜಿ ಯುಕೆಜಿ ಇರ್ಬೇಕಾದ್ರೆ ಹೇಳ್ತಾ ಇದ್ರು ಏನಂತ ಹೇಳಿದ್ರು ಮಕ್ಕಳಿರಲ್ಲವ ಮನೆ ತುಂಬಾ ಅಂತ ಹೇಳಿದ್ರು. ಆಮೇಲೆ ಸ್ಕೂಲ್ ಬರೋ ಅಷ್ಟು ಏನಂತ ಹೇಳಿದ್ರು ಆರ್ತಿಗೊಬ್ರು ಕೀರ್ತಿಗೊಬ್ಬ ಅಂತ ಹೇಳಿದ್ರು. ಆಮೇಲೆ ನಾವು ಹೈಸ್ಕೂಲ್ ಕಾಲೇಜ್ ಬರೋ ಅಷ್ಟು ಏನಂತ ಹೇಳಿದ್ರು ಅಂದ್ರೆ ಗಂಡಾಗಲಿ ಹೆಣ್ಣಾಗಲಿ ಮನೆಗೆ ಒಂದು ಬಂದು ಹೇಳಿ. ಇವಾಗ ಗೊತ್ತಾ ಲೇಟೆಸ್ಟ್ ಗಾದೆ ಏನು ಅಂತ, ಅಲ್ಲ ದೇಶಕ್ಕೊಂದು ಮಗು ಅಲ್ಲ. ನಾನ್ ರೀಸೆಂಟ್ ಆಗಿ ಕೇಳಿದೆ, ನಮ್ಗೆ ಮೆಸೇಜ್ ಬಂದಿತ್ತು ಅವ್ರು ಹೇಳ್ತಾ ಇದ್ರು ದಾರಿಗೆ ಒಂದು ದೀಪ ದೀದಿಗೆ ಒಂದು ಪಾಪ ಅಂತ. ಸೊ ಇವಾಗ ನಮ್ ಜನಗಳೆಲ್ಲ ಕಡಿಮೆ ಆಗ್ಬಿಟ್ರೆ ಏನಾಗತ್ತೆ ಅಂತ ನಾವು ಇದರಿಂದ ಅರ್ಥ ಮಾಡ್ಕೋಬಹುದು. ಸೊ ಈ ಆಕ್ಚುಲಿ ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಪ್ರಭುಪಾದ್ರು ಏನ್ ಬರೀತಾರೆ ಅಂದ್ರೆ ಐಡಿಯಲ್ ಕಿಂಗ್ ಅಂದ್ರೆ ಒಬ್ಬ ನಿಜವಾದ ಇವಾಗ ಜನನಾಯಕ ಅಂತ ಈಗ ಮೂವಿ ಫಿಲ್ಮ್ ಗಳ ಮೇಲೆ ತಗ್ಬಿಟ್ಟಿದ್ದಾರೆ. ಸೊ ಆಕ್ಚುಲಿ ಜನನಾಯಕ ಯಾರು ಅಂತ ಪ್ರಭುಪಾದ್ರಲ್ಲಿ ಬರೀತಾರೆ. ನಾಯಕತ್ವ ಲೀಡರ್ಶಿಪ್ ಕ್ವಾಲಿಟೀಸ್ ಲೀಡರ್ ನಿಜವಾದ ಲೀಡರ್ ಅಂದ್ರೆ ಯಾರು ಅಂತ ಪ್ರಭುಪಾದ್ರು ತುಂಬಾ ಚೆನ್ನಾಗಿ ಬರೀತಾರೆ. ಸೊ ಈ ಒಂದು ಶ್ಲೋಕದಲ್ಲಿ ತಾತ್ಪರ್ಯ, ಯಾಕಂದ್ರೆ ತಾತ್ಪರ್ಯ 3 ಪೇಜ್ ಇರೋದ್ರಿಂದ ನಾನು ತಾತ್ಪರ್ಯ ಓದಕ್ ಹೋಗ್ತಿಲ್ಲ. ಸೊ ತಾತ್ಪರ್ಯದಲ್ಲಿ ಪ್ರಭುಪಾದ್ರು ತುಂಬಾ ವೆರಿ ತುಂಬಾ ಪ್ರಾಮುಖ್ಯವಾದ ಅರ್ಥಗಳನ್ನ ಕೊಡ್ತಾರೆ. ಸಿ ಮನಕ್ಕೆ ಏನಂತಾರೆ ಕಾನ್ಸೆಪ್ಟ್ ವಿಷಯ. ಸೊ ಈ ಪ್ರಭುಪಾದ್ರು ಒಂದು 3-4 ವಿಷಯಗಳ ಮೇಲೆ ತುಂಬಾ ಸ್ಟ್ರೆಸ್ ಮಾಡಿ ಪ್ರಭುಪಾದ್ರು ಬರೀತಾರೆ. ಸೊ ನಾನು ಒಂದು ಎರಡ್ಮೂರು ವಿಷಯಗಳು ಮಾತ್ರ ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಸೊ ಮೊದಲಿಗೆ ಪ್ರಭುಪಾದ್ರು ಐಡಿಯಲ್ ಕಿಂಗ್ ಅಂದ್ರೆ ನಿಜವಾದ ರಾಜ ಅಥವಾ ನಿಜವಾದ ನಾಯಕ ಜನನಾಯಕ ಯಾರು ಅಂತ ಪ್ರಭುಪಾದ್ ಬರೀತಾರೆ. ಸೊ ಒಟ್ಟು ಶಾಸ್ತ್ರದ ಪ್ರಕಾರ ಮೂರು ತರದ ಋಷಿಗಳಿದ್ದಾರೆ. ಯಾರು ಗೊತ್ತಾ 3 ತರದ ಋಷಿಗಳು ಯಾರು ಅಂದ್ರೆ ಬ್ರಹ್ಮರ್ಷಿ, ದೇವರ್ಷಿ ಮತ್ತೆ ರಾಜರ್ಷಿ. ಸೊ ಬ್ರಹ್ಮರ್ಷಿ ಅಂದ್ರೆ ಬ್ರಾಹ್ಮಣ ಋಷಿ. ಆಮೇಲೆ ದೇವರ್ಷಿ ಅಂದ್ರೆ ದೇವತೆಗಳಲ್ಲೇ ಇರೋ ಅಂತ ಒಬ್ಬ ಋಷಿ ದೇವರ್ಷಿ. ಆಮೇಲೆ ರಾಜಋಷಿ, ರಾಜರ್ಷಿ ಅಂದ್ರೆ ರಾಜರಲ್ಲಿ ಋಷಿ ಅಂದ್ರೆ. ಅದಕ್ಕಿಂತ ಮುಂಚೆ ನಾವು ಋಷಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಲ್ವಾ. ಸೊ ಋಷಿ ಅಂದ್ರೆ ಏನಂತ ಹೇಳಿದ್ರು ಗೊತ್ತಾ, ಋಷಿ ಅಂದ್ರೆ ಇಂದ್ರಿಯಗಳನ್ನ ಯಾರು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ, ಯಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಯಮ ಮತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಯಂತ್ರಕ ನಿಯಮಗಳನ್ನು ಯಾರು ಪಾಲನೆ ಮಾಡ್ತಾರೋ, ಮತ್ತು ಯಾರು ತಪಸ್ಯ ಅಂದ್ರೇನು ಪ್ರಭುಪಾದರು ಬರೀತಾರೆ. ತಪಸ್ಯ ಮೀನ್ಸ್ ವಾಲಂಟರಿಲಿ ಅಕ್ಸೆಪ್ಟಿಂಗ್ ಮೆಟೀರಿಯಲ್ ಮಿಸರಿ ಸಾಧನೆ. ಸೊ ಎರಡು ವಿಷಯ ಇರುತ್ತೆ ಅದರಲ್ಲಿ, ಸಾಧ್ಯ ಮತ್ತು ಸಾಧನೆ. ಸಾಧ್ಯ ಏನು, ಕೃಷ್ಣ ಪ್ರೇಮ. ಸೊ ನಮ್ಮ ಕೃಷ್ಣ ಪ್ರೇಮ ತಗೊಳ್ಳೋಕೋಸ್ಕರ ಏನ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಸೊ ಸಾಧನೆ ಅಂದ್ರೆ ಅದು ತುಂಬಾ ಈಸಿ ಸಾಧನೆ ಅಲ್ಲ. ಸುಮ್ಮನೆ ನಮ್ಮ ತಟ್ಟೆ ಮುಂದೆ ಎಲ್ಲ ಡಿಫ್ರೆಂಟ್ ವೆರೈಟಿ ಇದ್ರೆ ಈಸಿ ಅಲ್ಲ ತಿನ್ನಕ್ಕೆ, ಬಟ್ ಸಾಧನೆ ಈಸಿನಾ. ಸೊ ಈ ಸಾಧನೆ ತುಂಬಾ ಇಂಪಾರ್ಟೆಂಟ್. ಸೊ ಯಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾರೋ, ಪರ್ಟಿಕ್ಯುಲರ್ಲಿ ಯಾರು ಧರ್ಮನ ಫಾಲೋ ಮಾಡ್ತಾರೋ ಅವರು ಋಷಿ ಅಂತ ಕರೀತಾರೆ. ಸೊ ರಾಜ ಅಂದ್ರೆ ಸುಮ್ಮನೆ ಕತ್ತಿ ತಗೊಂಡೆಲ್ಲ ಫೈಟ್ ಆಗ್ಬಿಟ್ಟು ಬಂದ್ರೆ ರಾಜ ಅನ್ಸ್ಕೊಳಲ್ಲ. ಅವನು ಧರ್ಮನ ಪಾಲನೆ ಮಾಡ್ಬೇಕು, ನಿಯಮಗಳನ್ನ ಪಾಲನೆ ಮಾಡ್ಬೇಕು, ಮತ್ತೆ ತಪಸ್ಯ ಮಾಡ್ಬೇಕು. ಬಟ್ ನಾವು ಎಷ್ಟು ಜನ ಈ ಹಿರಣ್ಯಕಶಿಪು ಸ್ಟೋರಿ ಎಲ್ಲರೂ ಗೊತ್ತಿದೆ ಅಲ್ವಾ. ಸೊ ಹಿರಣ್ಯಕಶಿಪು 1000 ವರ್ಷ ತಪಸ್ ಮಾಡಿದ್ರು, 1000 ವರ್ಷ. ಅವ್ರ ತಪಸ್ಸೆ ನೋಡಿದ್ರೆ ನಮ್ ಕನ್ನಡ ಅವ್ರಿಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ, ಅಷ್ಟು ಕಠೋರವಾದ ತಪಸ್ಸೆ ಮಾಡಿದ್ರು. ಸೊ ಆದರೆ ಹಿರಣ್ಯಕಶಿಪುನ ಯಾರು ರಾಜ ಋಷಿ ಅಂತ ಕರೆದಿಲ್ಲ. ಏನಕ್ಕೆ ಅಂತ ಯಾರಾದ್ರೂ ಹೇಳ್ತೀರಾ? ಹಿರಣ್ಯಕಶಿಪು ಎಷ್ಟು ಮಾತಾಡಿ ಮಾತಾಡಿ ಅಂತಿದ್ರೆ ಅವನಿಗೆ ರಾಕ್ಷಸತ್ವ ಇತ್ತು ಅಂತ, ಧರ್ಮಿಷ್ಠ ಅಲ್ಲ ಅಂತ ಮಾತಾಡಿ. ಇದು ಇಂಪಾರ್ಟೆಂಟ್. ಅವನಿಗೂ ಹಿರಣ್ಯಕಶಿಪುಗೂ ಎಲ್ಲಾ ಶಾಸ್ತ್ರ ಜ್ಞಾನ ತುಂಬಾ ಚೆನ್ನಾಗಿತ್ತು, ಎಲ್ಲಾ ತರ ಜ್ಞಾನ ಎಲ್ಲಾ ತರ ಎಲ್ಲಾ ವಿಷಯ ಪರ್ಟಿಕ್ಯುಲರ್ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಅವನ್ ಮಾಡಿದ ತಪಸ್ಸೆ ಅದು ರಾಜಋಷಿ ಮಾಡಿದ ತಪಸ್ಸೆ ಅಲ್ಲ. ಏನಕ್ಕಂದ್ರೆ ಅದಕ್ಕೆ ಅಂದ್ರೆ ಯಾವ ತರ ತಪಸ್ ಮಾಡ್ಬೇಕು, ನಮ್ಮ ತಪಸ್ಸು ಇಟ್ ಶುಡ್ ಬಿ ಸಪೋರ್ಟ್ ದಿವ್ಯಂ. ಸಪೋರ್ಟ್ ದಿವ್ಯಂ ಅಂದ್ರೆ ಭಗವಂತನ ಸಂತೋಷ ಪಡತ ಮಾಡೋ ತಪಸ್ ಮಾತ್ರ ಅದು ನಿಜವಾದ ತಪಸ್ಸು. ನಾವು ಕೃಷ್ಣ ಸಂತೃಪ್ತಿಗೋಸ್ಕರ ನಾವು ತಪಸ್ ಮಾಡಿಲ್ಲ ಅಂದ್ರೆ ಅದು ತಪಸ್ ಅಂತ ಅನ್ಕೊಳಲ್ಲ. ಯಾಕಂದ್ರೆ ಅದು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ, ಇಂದ್ರಿಯ ತೃಪ್ತಿಗೋಸ್ಕರ ನಾವು ತಪಸ್ ಮಾಡ್ತೀವಿ. ಯಾರು ಅದು ವರ ಕೇಳ್ತಿ ಬಂದ್ ವರ ಕೊಡ್ತಾರೆ ತಪಾಸು ಅಂತ. ಅದರಿಂದ ಏನ್ ಕೊನೆಗೆ ಹಿರಣ್ಯ ಕಷ್ಟ ವರ ಪಡೆದ್ರೆ ಏನ್ ಮಾಡಿದ್ರು, ಎಲ್ಲ ನಾಶ ಮಾಡಕ್ ನಾಶ ಮಾಡಿ ಟ್ರೈ ಮಾಡಿದ್ರು ಹೊರತು ಏನು ಒಳ್ಳೇದ್ ಮಾಡಕ್ಕೆ ಇಷ್ಟಪಟ್ಟಿಲ್ಲ. ಸೊ ಅದೇ ರೀತಿ ರಾಜ ಅಂದ್ರೆ ಅವನಿಗೆ ರಾಜ ಅಂದ್ರೆ ಎರಡು ಪ್ರಾಮುಖ್ಯವಾದ ಪಾಯಿಂಟ್ ಅಂಶ, ಎರಡು ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ಬೇಕು. ರಾಜ ಅಂದ್ರೆ ಅವನು ರಾಜ ಆದವನು ಧರ್ಮನ ಫಾಲೋ ಮಾಡಬೇಕು, ಮತ್ತೆ ಹಿ ಶುಡ್ ಬಿಕಮ್ ಪರ್ಫೆಕ್ಟ್. ಅವರು ಪರಿಪೂರ್ಣವಾದ ಮನುಷ್ಯ ಆಗ್ಬೇಕು. ಅಂದ್ರೆ ಧರ್ಮನ ಯಾವತ್ತು ಉಲ್ಲಂಘನೆ ಮಾಡಬಹುದು, ಧರ್ಮನ ಅವನಿಗೆ ಫಾಲೋ ಮಾಡಕ್ಕೆ ಧರ್ಮನ ಪಾಲನೆ ಮಾಡಕ್ಕೆ ಯಾವಾಗಲೂ ರೆಡಿ ಇರ್ಬೇಕು ರಾಜ ಆದವನು. ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ ರಾಜ ಆದವನು ಅವನು ಯಾವಾಗ್ಲೂ ಯೋಚನೆ ರಾಜ ಆದವನು ಹೆಂಗೆ ರಾಜ್ಯನ ಆಳ್ಬೇಕಂದ್ರೆ ಆ ರಾಜ್ಯದಲ್ಲಿರೋ ಎಲ್ಲಾ ಒಂದು ಜನಗಳು ಕೂಡ ಧರ್ಮನ ಫಾಲೋ ಮಾಡಬೇಕು. ಸೊ ರಾಜ ಬರೀ ಧರ್ಮ ಫಾಲೋ ಮಾಡಿದ್ರೆ ಅಷ್ಟೇ ಅಲ್ಲ, ರಾಜ ಏನ್ ನೋಡ್ಕೋಬೇಕಂದ್ರೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಧರ್ಮನ ಪಾಲನೆ ಮಾಡ್ತಿದಾರ ಇಲ್ವಾ ಅಂತ ನೋಡ್ಕೋಬೇಕು. ಯಾಕೆಂದ್ರೆ ಸೊ ಅದಕ್ಕೆ ಯಾಕಂದ್ರೆ ನೋಡಿದೀವಿ ಎಲ್ಲರೂ ಬರೀತಾರೆ ಮನೆ ಮುಂದೆ ಎಲ್ಲ ಬರೀತಾರೆ ಧರ್ಮೋ ರಕ್ಷತಿ ರಕ್ಷಿತ ಕರೆಕ್ಟ್ ಅಲ್ವಾ. ಸೊ ಮತ್ತೆ ಪ್ರಶ್ನೆ ಏನಂದ್ರೆ ಧರ್ಮೋ ರಕ್ಷತಿ ರಕ್ಷಿತ ಕರೆಕ್ಟ್, ಬಟ್ ನೆಕ್ಸ್ಟ್ ಕ್ವೆಶನ್ ಏನಂದ್ರೆ ಧರ್ಮ ಅಂದ್ರೆ ಧರ್ಮ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ನನ್ ಪ್ರಶ್ನೆ ಏನಂದ್ರೆ ಧರ್ಮನ ಹೇಗೆ ರಕ್ಷಣೆ ಮಾಡೋದು, ಧರ್ಮನ ಹೆಂಗ್ ರಕ್ಷಣೆ ಮಾಡ್ಬೇಕಂದ್ರೆ ಧರ್ಮನೇ ಆಗಿರೋದು ಅಂಗಡಿ ತಗೊಂಬಂದಿ ಸೂಟ್ ಕೇಸಲ್ಲಿ ಇಟ್ಟು ಬೀಗ ಹಾಕಿ ಎಲ್ಲಾ ತರ ನಾಲ್ಕೈದು ಬೀಗ ಹಾಕಿ ಸೂಟ್ ಕೇಸಲ್ಲಿ ಇಟ್ಟು ಬೀರು ಒಳಗಡೆ ಇಟ್ಟು ಬೀರನ್ನ ಲಾಕ್ ಮಾಡಿ ಆಗ ರಕ್ಷಣೆ ಮಾಡ್ಬೇಕಾ ಧರ್ಮನ ಹೇಗೆ? ಅದನ್ನ ನಾವು ಅನುಸರಿಸಬೇಕು. ಧರ್ಮ ನಾವು ಅನುಸರಣೆ ಮಾಡಿದ್ರೆ ಅದು ಅದು ರಕ್ಷಣೆ ಮಾಡದಂಗೆ ಲೆಕ್ಕ. ಅರಿಯೋದು ಪ್ರಶ್ನೆ ಇದೆಯಾ? ಕರೆಕ್ಟ್ ಕ್ಲಿಯರ್ ಆಗಿದೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಅರ್ಥ ಆಗ್ತದಲ್ಲ. ನಾವು ಧರ್ಮನ ಪಾಲಿಸೋದ್ರಿಂದ ಪಾಲನೆ ಮಾಡ್ತೀವಲ್ಲ ಅದೇ ಧರ್ಮನ ರಕ್ಷಣೆ ಮಾಡ್ದಂಗೆ ಬೈ ಫಾಲೋಯಿಂಗ್. ಸೊ ಅದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿರಬೇಕು ಧರ್ಮ ಅಂದ್ರೆ ಏನೋ ಗೊತ್ತಿರಬೇಕು. ಇವಾಗ ನಮ್ಮ ಟೆಂಪಲ್ ಅಲ್ಲಿ ಸೆಕ್ಯೂರಿಟಿ ಬರ್ತಾರಲ್ವಾ, ಇವಾಗ ನೀವೊಂದು ಸೆಕ್ಯೂರಿಟಿ ಹೇಳ್ತೀರ ಈ ಒಂದು ನಮ್ಮ ಟೆಂಪಲ್ ಮನೆ ಒಳಗಡೆ ಟ್ರೆಜರ್ ಖಜಾನೆ ಇದೆ ಅದನ್ನ ಪ್ರೊಟೆಕ್ಟ್ ಮಾಡುವಂತ. ಆದ್ರೆ ಸೆಕ್ಯೂರಿಟಿ ಚೌಕಿದಾರ ಅಂತಲ್ಲ, ಸೊ ಈ ಚೌಕಿದಾರ ಸೆಕ್ಯೂರಿಟಿಗೆ ಖಜಾನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದೇ ಪ್ರೊಟೆಕ್ಟ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಹೋಗಿದೀರ, ಅವಾಗ ಸೆಕ್ಯೂರಿಟಿ ಏನ ಪ್ರೊಟೆಕ್ಟ್ ಮಾಡ್ತಾರೆ, ಏನ ರಕ್ಷಣೆ ಮಾಡ್ತಾರೆ? ಅವ್ರು ಅಡಿಗೆ ಮನೆ ಹೋಗ್ಬಿಟ್ಟು ಡಸ್ಟ್ಬಿನ್ ಅಡಿಗೆ ಮನೆಯಲ್ಲಿ ಮೆಣಸಿನ ಪುಡಿ ಅದೆಲ್ಲ ಇರೋದು ಅದನ್ನ ಪ್ರೊಟೆಕ್ಟ್ ಮಾಡ್ತಾರ? ಅಥವಾ ಬಾತ್ರೂಮ್ ಅಲ್ಲಿ ಹೋಗ್ಬಿಟ್ಟು ನೀರು ಹೋಗಿರೋ ಬಕೆಟಲ್ಲಿ ನೀರೆಲ್ಲ ಪ್ರೊಟೆಕ್ಟ್ ಮಾಡ್ತಾರ? ಏನ್ ಪ್ರೊಟೆಕ್ಟ್ ಮಾಡ್ಬೇಕು? ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಮ್ ಧರ್ಮ ರಕ್ಷಣೆ ಮಾಡ್ಬೇಕಂದ್ರೆ ಧರ್ಮ ಅಂದ್ರೆ ಏನೋ ಗೊತ್ತಿರ್ಬೇಕಲ್ವಾ. ಸೊ ಧರ್ಮ ಅಂದ್ರೆ ಏನು ತಿಳ್ಕೊಬೇಕು. ಸೊ ನಮ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಎಲ್ಲರೂ ಧರ್ಮ ರಕ್ಷತಿ ರಕ್ಷಿತ ಅಂತೆಲ್ಲ ಹೇಳ್ತಾರೆ, ಬಟ್ ಯಾರು ಎಷ್ಟೊಂದು ಜನಕ್ಕೆ ಧರ್ಮ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ ನಾವು ಧರ್ಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಶಿಲಾ ಪ್ರಭುಪಾದರು ತುಂಬಾ ಚೆನ್ನಾಗಿ ಸ್ಪಾಂಟೇನಿಯಸ್ ಆಗಿ ಧರ್ಮ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಧರ್ಮ ಅಂದ್ರೆ ಇನ್ಸ್ಟ್ರಕ್ಷನ್ ಏನಂತಾರೆ, ಸೂಚನೆ. ಸೊ ಭಗವಂತನ ಸೂಚನೆಗಳು, ಭಗವಂತನ ಆದೇಶ ಏನಿದೆಯೋ ಅದು ಧರ್ಮ. ಅರ್ಥ ಆಗ್ತಿದೆಯಲ್ಲ? ಸೊ ಧರ್ಮ ಅಂದ್ರೆ ತುಂಬಾ ಹೈಫೈ, ತುಂಬಾ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅಲ್ಲ, ಅಂದ್ರೆ ತುಂಬಾ ಕಷ್ಟವಾದ ಒಂದು ವಿಷಯ ಅಲ್ಲ. ಧರ್ಮ ಅಂದ್ರೆ ತುಂಬಾ ಸಿಂಪಲ್, ಭಗವಂತ ಏನ್ ಆದೇಶ ಕೊಡ್ತಾನೋ ಆ ಆದೇಶ ಅಂದ್ರೆ ಧರ್ಮ. ಆಯ್ತಾ? ಸೊ ಆಮೇಲೆ ಧರ್ಮ ಇವಾಗ ಏನಾಗ್ತಿದೆ ಅಂದ್ರೆ ಪ್ರಪಂಚದಲ್ಲಿ ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ಒಂದೊಂದು ಹೊಸ ದೇವರು ಹುಟ್ಕೊಂತಾ ಇದಾರೆ ನಮ್ ಅದು ಎಸ್ಪೆಷಲಿ ಭಾರತದಲ್ಲಿ. ಸೊ ಎಲ್ಲಾ ಭಾರತದಲ್ಲಿ ಧರ್ಮ ಅಂದ್ರೆ ಅದು ನಾವು ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ. ಅಂದ್ರೆ ನಾನೊಂದು ಧರ್ಮ ಕ್ರಿಯೇಟ್ ಮಾಡ್ತೀನಿ, ಪ್ರಭುಜಿ ಇವರೊಂದು ಧರ್ಮ, ಮಾತಾಜಿ ಇವರೊಂದು ಧರ್ಮ, ಎಲ್ಲರೂ ಒಬ್ಬೊಬ್ಬರೊಂದು ಧರ್ಮ ನಾವೇ ಕ್ರಿಯೇಟ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಅದನ್ನ ಮಾಡೋದಲ್ಲ. ಧರ್ಮ ಅಂದ್ರೆ ಅದೊಂದೇ. ಅದು ಭಗವಂತನ ಆದೇಶ, ಅದು ಧರ್ಮ. ಸೊ ಇಲ್ಲಿ ಹೇಳ್ತಾರೆ ಪ್ರಭುಪಾದ ಹೇಳ್ತಾರೆ, ಎ ಕಿಂಗ್ ಇಸ್ ಪ್ರೊಟೆಕ್ಟೆಡ್ ಇಫ್ ಪ್ರಜಾ ಇಸ್ ಪ್ರೊಟೆಕ್ಟೆಡ್. ಅಂದ್ರೆ ಒಬ್ಬ ರಾಜನ ರಕ್ಷಣೆ ಯಾವಾಗತ್ತೆ ಅಂದ್ರೆ ಯಾವಾಗ ಪ್ರಜೆಗಳ ರಕ್ಷಣೆ ಚೆನ್ನಾಗಾಗತ್ತೆ ಅಂತ. ಸೊ ಅದೇ ರೀತಿಲಿ ಯಾವಾಗ ಪ್ರಜೆಗಳ ರಕ್ಷಣೆ ಚೆನ್ನಾಗಾಗುತ್ತೋ ಅವಾಗ ರಾಜ ರಕ್ಷಣೆ ಚೆನ್ನಾಗಾಗುತ್ತೆ. ಸೊ ಅದೇ ರೀತಿಲಿ ಯಾವಾಗ ನಾವು ಧರ್ಮನ ರಕ್ಷಣೆ ಮಾಡ್ತೀವೋ ಅವಾಗ ಧರ್ಮ ನಮ್ಮ ರಕ್ಷಣೆ ಮಾಡುತ್ತೆ. ಸೊ ಇದು ಒಂದು ಭಗವಂತನ ಒಂದು ಸೃಷ್ಟಿ. ಭಗವಂತನ ಸೃಷ್ಟಿ ಎಷ್ಟು ಪರಿಪೂರ್ಣವಾಗಿದೆ ಅಂದ್ರೆ ಅದರಲ್ಲಿ ಯಾವುದೇ ಒಂದು ವಿಷಯದಲ್ಲೂ ಅದು ನಿಮ್ಗೆ ಡೌಟ್ ಬರೋದಿಲ್ಲ. ಇಟ್ ಇಸ್ ಸೋ ಪರ್ಫೆಕ್ಟ್, ತುಂಬಾ ಪರಿಪೂರ್ಣವಾಗಿದೆ. ಒಂದ್ಸಲಿ ಒಂದು ಸ್ಟೋರಿ ಇದೆ, ಆ ಸ್ಟೋರಿ ಏನಾಗುತ್ತೆ ಅಂದ್ರೆ ಒಬ್ಬ ರೋಡ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ, ಅವಾಗ ಈ ಬಳ್ಳಿ ನೋಡ್ತಾನೆ. ಸೊ ಕುಂಬಳಕಾಯಿ ಯಾವ್ದು ಬೆಳೆಯುತ್ತೆ ಬಳ್ಳಿಗೆ. ಸೊ ಬಳ್ಳಿ ನೋಡ್ತಾನೆ, ಬಳ್ಳಿ ಸಣ್ಣದಾಗಿರುತ್ತಲ್ವಾ, ಬಳ್ಳಿ ತುಂಬಾ ಸಣ್ಣದಾಗಿರುತ್ತೆ, ಬಟ್ ಕುಂಬಳಕಾಯಿ ಚಿಕ್ಕದಾಗಿರುತ್ತಾ, ದೊಡ್ಡದಾಗಿರುತ್ತೆ. ಸೊ ಯೋಚನೆ ಮಾಡ್ತಾರೆ, ಈ ಬಳ್ಳಿ ಎಷ್ಟು ಚಿಕ್ಕದು ಬಟ್ ಕುಂಬಳಕಾಯಿ ದೊಡ್ಡದು. ಯಾರೇ ಒಂದು ಈ ಒಂದು ಜಗತ್ತನ್ನ ಸೃಷ್ಟಿ ಮಾಡಿದಾರಲ್ಲ, ಅವ್ನು ನಿಜವಾಗ್ಲೂ ಒಬ್ಬ ಹುಚ್ಚ, ಒಂದು ಫೂಲ್. ಯಾಕಂದ್ರೆ ಅವ್ನಿಗೆ ಗೊತ್ತೇ ಇಲ್ಲ ಅಷ್ಟು ದೊಡ್ಡ ಒಂದು ಕುಂಬಳಕಾಯಿನ ಒಂದ್ ಚಿಕ್ಕ ಬಳ್ಳಿನಲ್ಲಿ ಬಿಟ್ಟಿದ್ದಾನೆ. ಆಮೇಲೆ ಈ ಆಲದ ಮರದಲ್ಲಿ ನೋಡಿದ್ರೆ ಅವ್ನು ಚಿಕ್ಕ ಹಣ್ಣಿರುತ್ತೆ, ಏನೇನದು ಆಲದ ಹಣ್ಣು. ಸೊ ಆಲದ ಮರ ದೊಡ್ಡದು, ತುಂಬಾ ದೊಡ್ಡದು, ರೂಟ್ಸ್ ಒಂದೊಂದು ರೂಟ್ ಒಂದು ಗುಡ ಗುಡ ಕೂಡ ಇಷ್ಟು ಅರ್ಧ ನಮ್ಮ ಈ ಒಂದು ಜಾಗನ ಆಕ್ಯುಪೈ ಮಾಡುತ್ತೆ. ಅಷ್ಟು ಒಂದು ದೊಡ್ಡ ಮರ, ತುಂಬಾ ಗಟ್ಟಿಯಾದಂತ ಮರ, ದೊಡ್ಡ ಮರ. ಆ ಮರದ ಚಿಕ್ಕ ಚಿಕ್ಕ ಹಣ್ಣುಗಳು. ಸೊ ಇದನ್ನು ನೋಡ್ತಾನೆ, ಇದು ಅನ್ಕೊಂತಾನೆ, ನಿಜವಾಗ್ಲೂ ಯಾರೇ ಒಂದು ಸೃಷ್ಟಿಕರ್ತ, ಯಾರೇ ಸೃಷ್ಟಿ ಮಾಡಿದಾರಲ್ಲ, ಅವ್ನು ನಿಜವಾಗ್ಲೂ ಒಬ್ಬ ಕೂಲ್, ಒಬ್ಬ ಹುಚ್ಚ. ಯಾಕಂದ್ರೆ ಬುದ್ಧಿನೇ ಇಲ್ಲ ನಮ್ ಸೃಷ್ಟಿ ಮಾಡಿದವನಿಗೆ. ಈ ಚಿಕ್ಕ ಒಂದ್ ಬಳ್ಳಿಗೆ ದೊಡ್ಡ ಒಂದು ಹಣ್ಣು, ದೊಡ್ಡ ಒಂದು ಮರಕ್ಕೆ ಚಿಕ್ಕ ಚಿಕ್ಕ ಹಣ್ಣು. ಅವ್ಬಿಟ್ಟು ಬೇಜಾರು ಮಾಡ್ಕೊಂಡು ಸರಿಗಿಲ್ಲ ಅನ್ಕೊಂಡು ಹೋಗ್ತಾ ಇರ್ತಾನೆ. ತುಂಬಾ ಬಿಸಿಲಾಗುತ್ತೆ, ಅವನ್ ಏನ್ ಮಾಡ್ತಾನೆ, ಅವಕ್ಕೆ ಸ್ವಲ್ಪ ರೆಕ್ಟ್ ಹೋಗ್ಬೇಕು ಅಂದ್ರೆ ಅಲ್ಲಿ ಮರ ಸಿಗುತ್ತೆ. ಸಾಲಿನ್ ಮರ ಕೆಳಗಡೆ ಮಲ್ಕೊಂಡು ರೆಕ್ಟ್ ಹೋಗ್ತಾ ಇರ್ತಾನೆ. ಅವ ಮೇಲ್ಗಡೆಯಿಂದ ಟಾಪ್ ಒಂದು ಮೇಲ್ಗಡೆಯಿಂದ ಒಂದು ಬ್ರಾಂಚ್ ಇರುತ್ತಲ್ಲ ಶಾಖ, ಆ ಶಾಖದಿಂದ ಒಂದ್ ಚಿಕ್ಕ ಹಣ್ಣು ಜೋರ ಒಂದ್ ಬಂದು ಕಣ್ಣಲ್ಲಿ ಬೀಳುತ್ತೆ. ಅವ ಒಂದ್ ಕಣ್ಣು ಕಣ್ಣು ಇಮಿಡಿಯೇಟ್ ಆಗಿ ತೊಂದರೆ ಆಗುತ್ತೆ ಕಣ್ಣಿಗೆ. ಇಮಿಡಿಯೇಟ್ ಡಾಕ್ಟರ್ ಓಡೋಗ್ತಾನೆ, ಡಾಕ್ಟರ್ ಹತ್ರ ಓಡೋಗ್ತಾನೆ. ಸೊ ಡಾಕ್ಟರ್ ಹತ್ರ ಓಡೋಗ್ಬಿಟ್ಟು ಎಲ್ಲ ರಿಪೇರಿ ಮಾಡಿಸ್ತಾನೆ ಕಣ್ಣನ್ನ, ಆಪರೇಷನ್ ಎಲ್ಲ ಮಾಡಿ ರೆಡಿ ಆದಾಗ ಅವ ಒಂದ್ ಕಣ್ಣು ಓಪನ್ ಆಗುತ್ತೆ. ಆದ್ರೆ ಅದೇ ರೀತಿಲಿ ಅದೇ ಸಮಯದಲ್ಲಿ ಒಳಗಿರೋ ಕಣ್ಣು ಕೂಡ ಓಪನ್ ಆಗುತ್ತೆ. ಅವಾಗ ಅರ್ಥ ಮಾಡ್ಕೊಂತಾನೆ, ಫಸ್ಟ್ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ದೇವ್ರಿಗೆ ಫುಲ್ ದಂಡವತ್ತ ಆಗ್ತಾನೆ. ಅವ್ ಯಾರೋ ಕೇಳ್ತಾರೆ ಏನಕ್ಕೆ ದಂಡವತ್ತ ಆಗ್ತಾನೆ, ಅವಾಗ ಹೇಳ್ತಾರೆ ಯಾರೇ ಒಬ್ರು ಈ ಸೃಷ್ಟಿ ಮಾಡಿದಾರಲ್ಲ ಅದು ಪರ್ಫೆಕ್ಟ್ ಅಂತಾನೆ. ಏನಕ್ಕೆ ಹಿಂಗೆ ಅಂತ ಅಂತ ಎಲ್ಲ ಹೇಳ್ತಾರೆ. ನಾನು ಅನ್ಕೊಂತಿದ್ದೆ ಬಳ್ಳಿ ಚಿಕ್ಕ ಬಳ್ಳಿ ದೊಡ್ಡ ಕುಂಬಳಕಾಯಿ, ದೊಡ್ಡ ಆದ ಮರ ಚಿಕ್ಕ ಹಣ್ಣು. ನಾನು ಆಲದ ಮರ ಕೆಳಗಡೆ ಮಲ್ಕೊಂಡಿರ್ಬೇಕಾದ್ರೆ ಕುಂಬಳಕಾಯಿ ಇಟ್ಟಿದ್ರೆ, ಕುಂಬಳಕಾಯಿ ನನ್ನ ಕಣ್ಣು ಬಿದ್ದಿದ್ರೆ ನನ್ನ ಹಾಸ್ಪಿಟಲ್ ಹೋಗೋ ಬಂದು ಸ್ಮಶಾನ ಕೊಡೋಗ್ಬೇಕಿತ್ತು ಅಂತ ಹೇಳ್ತಾನೆ. ಸೊ ಅವಾಗ ಯೋಚನೆ ಅವಾಗ ಅರ್ಥ ಮಾಡ್ಕೊಂತಾನೆ, ಈ ಒಂದು ಸೃಷ್ಟಿ ಆರ್ಡಿನರಿ ಸೃಷ್ಟಿ ಅಲ್ಲ, ಸಿಂಪಲ್ ಸೃಷ್ಟಿ ಅಲ್ಲ, ಇದು ಪರಿಪೂರ್ಣ ವೆರಿ ಪರ್ಫೆಕ್ಟ್ ಸೃಷ್ಟಿ ಅಂತ. ಅದೇ ರೀತಿಲಿ ನಮ್ಮ ಪ್ರಭುಪಾದರು ಕೂಡ, ಈ ಪ್ರಭುಪಾದರು ಕೂಡ ಜನನಾಯಕ ಅಲ್ವಾ, ತುಂಬಾ ವೆರಿ ಗುಡ್ ಲೀಡರ್. ಅವರು ಕೂಡ ಒಂದು ಪರ್ಫೆಕ್ಟ್ ನಾಯಕ, ಪರ್ಫೆಕ್ಟ್ ನಾಯಕ ಅಂತ ಹೇಳ್ಬೋದು. ಸೊ ಪ್ರಭುಪಾದರು ಕೂಡ ಅವ್ರ ಜೀವನದಲ್ಲಿ ಇಲ್ಲಿಂದ ಅವ್ರ ಜೀವನದಲ್ಲಿ ಅವ್ರ ಜೀವನ ಹೆಂಗೆ ಮುಡುಪಾಗಿಟ್ಟಿದ್ರು ಅಂದ್ರೆ, ದಿನ ಪೂರ್ತಿ ಪ್ರಭುಪಾದರು ಬೇರೆಯವ್ರಿಗೆ ಪ್ರಚಾರ ಮಾಡ್ತಾ ಇದ್ರು. ದಿನಪೂರ್ತಿ ಯಾರಿಗೆ ಪ್ರಚಾರ ಮಾಡ್ತಿದ್ರು ಅಂದ್ರೆ, ಯಾರ್ಯಾರು ಪ್ರಭುಪಾದ ಹತ್ರ ಬರ್ತಾರೋ ಅವ್ರಿಗೆಲ್ಲ ದಿನಪೂರ್ತಿ ಪ್ರಚಾರ ಮಾಡ್ತಾ ಇದ್ರು. ಆಮೇಲೆ ರಾತ್ರಿ ಎಲ್ಲ ಯಾರ್ಯಾರು ಪ್ರಭುಪಾದ ಹತ್ರ ಬರಲ್ವೋ ಅವ್ರಿಗೆಲ್ಲ ರಾತ್ರಿ ಪ್ರಚಾರ ಮಾಡ್ತಾ ಇದ್ರು. ಹೇಗೆ? ಶ್ರೀಮದ್ ಭಾಗವತಂ ಬದ್ದು. ಶ್ರೀಮದ್ ಭಾಗವತಂ ಪ್ರಭುಪಾದ ಬರೀತಿದ್ರು. ನಮ್ಗೆ ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೆಚ್ಚಿನ ಬೆಳಗ್ಗೆ ಎದ್ದು ನಮ್ ಸಾಧನ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ, ತುಂಬಾ ಕಷ್ಟ ಬೆಳಗ್ಗೆ ಎದ್ದೆಲ್ಲ ಕಷ್ಟ. ಬಟ್ ಪ್ರಭುಪಾದರು ಬೆಳಗ್ಗೆ ಎದ್ದಿರೋದಲ್ಲ, ರಾತ್ರಿ ಮಲಗ್ತಾನೆ ಇರಲಿಲ್ಲ ಕರೆಕ್ಟ್ ಆಗಿ. ಪ್ರಭುಪಾದ ಆಗ್ಲಿ ಎರಡು ಅವರ್ ಮೂರು ಅವರ್ ನಾಲ್ಕು ಅವರ್ ಮಲಗ್ತಾ ಇದ್ರು ಅಷ್ಟೇ. ಭಕ್ತಿ ವಿನೋದ್ ಠಾಕೂರ್, ನಮ್ಮ ಆಚಾರ್ಯ, ನಮ್ ಇಡೀ ಪರಂಪರೆ ಎಲ್ಲ ಅಷ್ಟೇ. ಪರಂಪರೆ ಎಲ್ಲ ಯಾವಾಗ್ಲೂ ಬೇರೆಯವ್ರ ಜೀವನ ಒಳ್ಳೆದಕ್ಕೋಸ್ಕರ ಅವರ ಜೀವನ ಮುಡುಪಾಗಿಟ್ಟಿದ್ರು, ನಿಸ್ವಾರ್ಥತೆಯಿಂದ ಅವ್ರ ಸೇವೆ ಮಾಡ್ತಾ ಇದ್ರು. ಅದೇ ರೀತಿಲಿ ಪ್ರಭುಪಾದರು ಕೂಡ ಅವ್ರ ಜೀವನ ಅವರು ಪ್ರಚಾರ ಮಾಡ್ಬೇಕಾಗ್ಲಿ, ಅಮೆರಿಕಾದಲ್ಲಿ ಆಗ್ಲಿ, ಜರ್ಮನಿ ಇರ್ಲಿ, ಲಂಡನ್ ಇರ್ಲಿ, ಎಲ್ಲೇ ಇದ್ರು ಪ್ರಭುಪಾದರು ಯಾವತ್ತು ಅವ್ರಿಗೋಸ್ಕರ ಏನು ಮಾಡಿಲ್ಲ, ಏನು ಮಾಡ್ಕೊಳ್ಳಿಲ್ಲ ಪ್ರಭುಪಾದರು. ಒಂದು ಹೆಸರು, ಕೀರ್ತಿ, ಪ್ರತಿಷ್ಠಾ, ಪೂಜಾ ಪ್ರತಿಷ್ಠಾ ಲಾಭ ಅಂತ ಹೇಳ್ತಾರಲ್ಲ, ಈ ಒಂದು ಪೂಜಾ ಪ್ರತಿಷ್ಠೆಗೋಸ್ಕರ ಆಗ್ಲಿ ಪ್ರಭುಪಾದರು ಅವ್ರಿಗೋಸ್ಕರ ಅವ್ರು ಏನು ಮಾಡ್ಕೊಳ್ಳೇ ಇಲ್ಲ. ಯಾವಾಗ್ಲೂ ಪ್ರಭುಪಾದರು ನಿಸ್ವಾರ್ಥತೆಯಿಂದ ಬೇರೆಯವರ ಒಂದು ಪ್ರಗತಿಗೋಸ್ಕರ ಅವ್ರ ಜೀವನ ಮುಡುಪಾಗಿಟ್ಟಿದ್ರು. ಅದೇ ರೀತಿ ಒಂದ್ಸಲಿ ಏನಾಗುತ್ತೆ ಅಂದ್ರೆ, ಮಾಯಾಪುರ್ 70s ಅಂದ್ರೆ 75 ಆ ಟೈಮಲ್ಲಿ ಮಾಯಾಪುರ್ ಎಲ್ಲ ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ. ಅವಾಗ ಪ್ರಭುಪಾದ ಶಿಷ್ಯಂದಿರು ಬಂದು ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ನೀವು ಎಷ್ಟು ಕಷ್ಟಪಟ್ಟು ಎಷ್ಟು ಪ್ರಚಾರ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ, ಸೊ ನಾವ್ ಇಲ್ಲಿ ಮಾಯಾಪುರಲ್ಲಿ ಒಂದು ದೊಡ್ಡ ಅರಮನೆ ತರ ನಿಮ್ಗೊಂದು ರೂಮ್ ಮಾಡ್ಕೊಡ್ತೀವಿ. ಹೆಂಗೆ? ತುಂಬಾ ಬಂಗ್ಲೆ, ಎಲ್ಲಾ ತರ ಫೆಸಿಲಿಟೀಸ್, ಎಲ್ಲಾ ತರ ಕಂಫರ್ಟ್. ಅದಕ್ಕೆ ಏನಂತಾರೆ, ಕಂಫರ್ಟ್. ಸೌಲಭ್ಯ, ಎಲ್ಲಾ ತರ ಸೌಲಭ್ಯಗಳು ಇರುವಂತ ಒಂದು ದೊಡ್ಡ ರೂಮು, ತುಂಬಾ ಚೆನ್ನಾಗಿರೋದು, ಎ ಸಿ ಎಲ್ಲಾ ತರ ಇರುವಂತ ರೂಮು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ರೂಪ ನೀವ್ ಏನ್ ಹೇಳ್ತೀರ ಅದಕ್ಕೆ ಅಂದ್ರೆ, ರೂಪ ಹೇಳ್ತಾರೆ ಯುವರ್ ರಾಸ್ಕಲ್ ಐ ಡೋಂಟ್ ವಾಂಟ್ ಅವರ್ ಎನಿಥಿಂಗ್ ಅಂತ ಹೇಳ್ತಾರೆ. ಅಂದ್ರೆ ರೂಪ ಹೇಳ್ತಾರೆ ನೀನೊಬ್ಬ ಫೂಲ್, ನನಗೆ ಏನು ಬೇಡ, ನನಗೊಂತ ನನಗೆ ಏನು ಬೇಡ ಅಂತ ಹೇಳ್ತಾರೆ. ಎಲ್ಲರಿಗೂ ತುಂಬಾ ಬೇಜಾರಾಗುತ್ತೆ, ಯಾಕಂದ್ರೆ ಅವ್ರ ಶಿಷ್ಯಂದ್ರು ಪ್ರಭುಪಾದ ಎಷ್ಟು ಮಾಡಿದ್ದಾರೆ. ಸೊ ಮಾಯಾಪುರ ಅದು ಎಸ್ಪೆಷಲಿ ಚೈತನ್ಯ ಮಹಾಪ್ರಭು ಹುಟ್ಟಿರುವಂತ ಜಾಗ. ಸೊ ಮಾಯಾಪುರ ಚೈತನ್ಯ ಮಹಾಪ್ರಭು ಹುಟ್ಟಿರುವಂತ ಜಾಗ. ಪ್ರಭುಪಾದ ಪ್ರಚಾರ ನಮ್ಮ ಇಸ್ಕಾನ್ ಮೂವ್ಮೆಂಟ್ ಏನಿದೆ ಅದು ಪ್ರಚಾರ ಮಾಡಕ್ಕೆ ತುಂಬಾ ಫೇಮಸ್ ಅಲ್ವಾ. ಸೊ ಪ್ರಭುಪಾದ ಇಂತ ಪ್ರಚಾರಕಾರರು. ಸೊ ಇಂತ ಪ್ರಚಾರಕಾರರಿಗೆ ಒಂದು ಒಳ್ಳೆ ಒಂದು ಜಾಗ ಕೊಡಲೇಬೇಕು ಮಾಯಾಪುರದಿಂದ. ಅವ್ರು ತುಂಬಾ ಇಷ್ಟಪಟ್ಟಿರುತ್ತೆ, ಎಲ್ಲ ಪ್ಲಾನ್ ಎಲ್ಲ ಮಾಡ್ಬಿಟ್ಟಿರ್ತಾರೆ, ರೆಡಿಗಿರುತ್ತೆ ಪ್ಲಾನ್ ಎಲ್ಲ. ಸೊ ಪ್ಲಾನಿಂಗ್ ಮಾಡಕ್ಕೆ ತುಂಬಾ ಕಷ್ಟ ಅದು ಆಕ್ಚುಲಿ. ಸೊ ಪ್ಲಾನಿಂಗ್ ಎಲ್ಲ ಮಾಡಿ ದೊಡ್ಡ ಬಂಗ್ಲೆ ತರ ಒಂದು ದೊಡ್ಡ ರೂಮ್ ಎಲ್ಲ ಪ್ರಭುಪಾದ ಕಟ್ಟೋದಂತೆಲ್ಲ ಪ್ಲಾನ್ ಎಲ್ಲ ಮಾಡಿರ್ತಾರೆ. ಪ್ರಭುಪಾದ ತಗೊಂಡಾಗ ಪ್ರಭುಪಾದ ಇಮಿಡಿಯೇಟ್ ಆಗಿ ನೋ ಅಂತ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ಶಿಷ್ಯಂದ್ರಿಗೆಲ್ಲ ತುಂಬಾ ಬೇಜಾರಾಗುತ್ತೆ. ಆಮೇಲೆ ಶಿಷ್ಯಂದ್ರಿಗೆ ಅವ್ರು ಮೀಟಿಂಗ್ ಮಾಡ್ತಾರೆ. ಸೊ ಪ್ರಭುಪಾದ ಹೆಂಗ ಮಾಡಿ ಕನ್ವಿನ್ಸ್, ಪ್ರಭುಪಾದ್ರಿಗೆ ಕನ್ವಿನ್ಸ್ ಅನ್ನಕ್ಕೆ ಪ್ರಭುಪಾದ ಹೆಂಗ ಮಾಡಿ ಒಪ್ಪಿಸಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಅವಾಗ ಯೋಚನೆ ಮಾಡ್ತಾರೆ ಏನ್ ಮಾಡೋದು ಅಂತ. ಸೊ ಅವಾಗ ಈಗ ಏನ್ ಹೇಳಿದ್ರು ಅದನ್ನೇ ಬೇರೆ ರೀತಿಯಲ್ಲಿ ಪ್ರಭುಪಾದ ಹೇಳ್ತಾರೆ. ಇದು ಪ್ರಭುಪಾದ ಬಂದು ಹೇಳ್ತಾರೆ, ಪ್ರಭುಪಾದ ನಿಮ್ಮ ಹತ್ರ ನಮಗೆ ಒಂದು ರಿಕ್ವೆಸ್ಟ್ ಇದೆ, ನೀವು ಕೇಳಬೇಕು ಅಂತ ಹೇಳ್ತಾರೆ. ಪ್ರಭುಪಾದ ಹೇಳ್ತಾರೆ ಓಕೆ ಹೇಳಿ ಅಂತ. ಸೊ ಅವಾಗ ಹೇಳ್ತಾರೆ ನೋಡಿ, ಈ ಮಾಯಾಪುರ ಅನ್ನೋದು ಚೈತನ್ಯ ಮಹಾಪ್ರಭು ಹುಟ್ಟಿರುವಂತ ಜನ್ಮಸ್ಥಳ. ಸೊ ಇಲ್ಲಿ ಇವಾಗ ನಾವು ಈ ಪ್ರಾಜೆಕ್ಟ್ ಹೆಂಗಿದೆ, ತುಂಬಾ ದೊಡ್ಡ ಪ್ರಾಜೆಕ್ಟ್ ಅಲ್ವಾ ಮಾಯಾಪುರ, ತುಂಬಾ ದೊಡ್ಡ ಪ್ರಾಜೆಕ್ಟ್. ಸೊ ಈ ಒಂದು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ಬೇಕಾದ್ರೆ ಇಡೀ ಪ್ರಪಂಚದಿಂದ ಎಲ್ಲಾ ಜನಗಳು ಇಲ್ಲಿ ಬರ್ತಾರೆ. ಸೊ ಇಡೀ ಪ್ರಪಂಚದ ಎಲ್ಲಾ ಜನಗಳು ಬಂದಾಗ, ಎಲ್ಲಾ ಜನಗಳು ಇಲ್ಲಿ ಬಂದಾಗ ಇದ್ರ ಕೇಳ್ತಾರೆ, ಈ ಸಂಸ್ಥಾಪಕಾಚಾರ್ಯ ಯಾರು ಅಂತ ಹೇಳ್ತಾರೆ. ಅವ್ನ ಏನ್ ಹೇಳ್ಬೇಕು, ಪ್ರಭುಪಾದ ಅಂತ ಹೇಳ್ಬೇಕು. ಸೊ ಪ್ರಭುಪಾದ ಅವ್ರು ಮೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವನ ಎಲ್ಲಿ ಕರ್ಕೊಂಡ್ಬರ್ಬೇಕು, ಇವ್ ಚಿಕ್ಕ ರೂಮ್ ಅಲ್ಲಿ ಇದ್ರೆ, ಇದ್ರ ಚಿಕ್ಕ ರೂಮ್ ಅಲ್ಲಿ ಸೀಟ್ ಇರೋ ರೂಮ್ ಅಲ್ಲಿ ಅವ್ರು ಬಂದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಏನ್ ಮಾಡೋಣ ಅಂದ್ರೆ, ನಾವು ದೊಡ್ಡ ಒಂದು ಬಂಗ್ಲೋ ತರ ಕಟ್ತೀವಿ, ಅವಾಗ ನಿಮ್ ನೋಡೋಕೆ ಎಲ್ಲ ಬರ್ಬೋದು ಅಂತ ಅವ್ರು ಪ್ರಭುಪಾದ ಅಂತ ಓಕೆ ಕಟ್ಟಿ ಅಂತ ಹೇಳಿ. ಸೊ ಇದ್ರಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ಪ್ರಭುಪಾದ ಅವ್ರಿಗೋಸ್ಕರ ಏನು ತಗೊಳಗ್ ಏನು ರೆಡಿನೇ ಇರ್ಲಿಲ್ಲ, ನನಗೋಸ್ಕರ ಏನು ಬೇಡ ಅಂತ ಹೇಳ್ತಿದ್ರು. ಬಟ್ ಬೇರೆಯವ್ರು ಬರ್ತಾರೆ, ಜನಗಳು ಇಡೀ ಪ್ರಪಂಚದಿಂದ ಜನಗಳು ಬರ್ತಾರೆ, ಇಡೀ ಪ್ರಪಂಚದಿಂದ ಜನಗಳೆಲ್ಲ ನೋಡಕ್ ಬರ್ತಾರೆ, ನಿಮ್ಮನ್ನ ಮೀಟ್ ಮಾಡಕ್ ಬರ್ತಾರೆ. ಅವಾಗ ನಿಮ್ಗೆ ಪ್ರಚಾರ ಮಾಡಿಕೊಂಡು ಅವಕಾಶ ಸಿಗುತ್ತೆ. ಸೊ ಆ ಒಂದು ಅವಕಾಶನ ನೀವು ಉಪಯೋಗಿಸ್ಕೋಬಹುದು, ಅದಕ್ಕೋಸ್ಕರ ತಗೊಳ್ಳಿ, ಪ್ರಭುಪಾದ ಇಮಿಡಿಯೇಟ್ ಆಗಿ ಹೇಳ್ತಂತೆ. ಸೊ ಇದರಿಂದ ಈ ಮೂಡ್ ಇದೆಯಲ್ಲ, ಇದನ್ನ ಏನಂತಾರೆ ನಿಸ್ವಾರ್ಥತೆ. ಈ ನಿಸ್ವಾರ್ಥತೆ ಅನ್ನೋ ಮೂಡು ತುಂಬಾ ತುಂಬಾ ಇಂಪಾರ್ಟೆಂಟ್. ಅದು ನಮ್ಮ ಭಕ್ತಿ ಭಕ್ತಿಯ ಒಂದರಲ್ಲೇ ಅಲ್ಲ, ಬೇರೆ ಬೇರೆ ಎಲ್ಲ ಕಾರ್ಯಗಳಲ್ಲೂ ಅಷ್ಟೇ. ಇವಾಗ ನೀವೇನು ಯೋಚನೆ ಮಾಡಿ, ನಾವು ಎಷ್ಟೊಂದು ಕೆಲಸ ಮಾಡಿದೀವಿ, ಎಷ್ಟೊಂದು ಕೆಟ್ಟ ಕೆಲಸ ಮಾಡಿದೀವಿ, ಒಳ್ಳೆ ಕೆಲಸ ಮಾಡಿದೀವಿ. ನಾವೇನೇ ಒಂದು ಮನೇಲಿ ಒಂದು ದುಡ್ಡಿಟ್ಟಿರ್ತಾರೆ, ಎತ್ಕೊಂಡ್ಬಿಟ್ಟಿರ್ತೀವಿ, ನಾವು ಸುಳ್ಳೇಳಿರ್ತೀವಿ. ನಾವು ಸುಳ್ಳೇಳಿದಾಗ, ಕದ್ದಾಗ, ಏನೋ ಒಂದು ಕೆಟ್ಟ ಕೆಲಸ ಬೇರೆಯವ್ರು ಮಾಡಿದಾಗ, ಕೆಟ್ಟದ್ದು ಯೋಚನೆ ಮಾಡಿದಾಗ ನಮ್ಗೆ ನಿಜವಾಗ್ಲೂ ಮನಸ್ಸಲ್ಲಿ ಆನಂದ ಸಿಗುತ್ತಾ? ಆನಂದ ಸಿಗಲ್ಲ. ಅದೇ ರೀತಿಲಿ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀವಿ, ಬೇರೆಯವ್ರಿಗೊಂದು ಹೆಲ್ಪ್ ಮಾಡ್ತೀವಿ, ಯಾರೋ ಒಬ್ರು ವಯಸ್ಸಾಗಿರೋರಿಗೆ ದಾರಿ ದಾಟಿಸ್ತೀವಿ, ಯಾರೋ ಒಬ್ರು ದುಡ್ಡಿನ ಏನೋ ಒಂದು ಹೆಲ್ಪ್ ಮಾಡ್ತೀವಿ, ಊಟ ಕೊಡ್ತೀವಿ, ನಮ್ಮಲ್ಲಿ ನಾವು ತಿಂತಿರೋ ಊಟನ ತಗ್ಬಿಟ್ಟು ಬೇರೆಯವ್ರು ಕೊಡ್ತೀವಿ, ಅವಾಗ ಆನಂದ ಸಿಗುತ್ತಲ್ಲ, ಆ ಆನಂದ ಹೇಗಿರುತ್ತೆ? ಅದಕ್ಕೆ ಹೇಳ್ತಾರೆ, ಒಂದು ದೊಡ್ಡರಂಗೇಗೌಡ ಅಂತ ಒಬ್ರು ಕನ್ನಡದಲ್ಲಿ ಒಂದು ಹಾಡು ಬರೀತಾರೆ, ಅದು ಫಿಲಮ್ ಅಲ್ಲಿ ಹಾಕಿದ್ದಾರೆ, ಬಟ್ ಆಕ್ಚುಲಿ ಅದು ಫಿಲಮ್ ಹಾಡಲ್ಲ. ಅವ್ರು ಹೇಳ್ತಾರೆ, ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ. ಅಂದ್ರೆ ದೇಹವೆಂದರೆ ಓ ಮನುಜ ಮೂಳೆ ಮಾಂಸ, ದೇಹ ಅಂದ್ರೆ ಏನು? ಬರೀ ಮೂಳೆ ಮಾಂಸಗಳ ತಡಿಕೆ. ಆಮೇಲೆ ಮನಸ್ಸು ಆಸೆ ತುಂಬಿದ ಕಣಜ, ಅಂದ್ರೆ ಮನಸ್ಸು, ಈ ಮನ ಅನ್ನೋದು ಆಸೆ ತುಂಬಿರುವಂತ ಒಂದು ಕಣಜ. ಕಣಜ ಅಂದ್ರೇನು? ಖಜಾನೆ. ಬರೀ ಆಸೆಗಳು ತುಂಬಿರುವಂತ, ಬರೀ ಆಸೆಗಳೇ ಆಸೆ ತುಂಬಿದ ಕಣಜ. ನಶ್ವರ ಕಾಯ ನಂಬದಿರಯ್ಯ, ಅದನ್ನ ಮಾಡೋ ಕಾರ್ಯ ನಶ್ವರ ಅಲ್ವಾ? ನಾವೇನ್ ಕಾರ್ಯ ಮಾಡ್ತಿದೀವಿ ಅದು ಆಕ್ಚುಲಿ ನಮ್ಗೆ ಏನಾದ್ರು ಅದ್ರ ರಿಸಲ್ಟ್ ಏನ್ ಕೊಡುತ್ತೆ? ಏನು ಇಲ್ಲ. ನಮ್ ದುಡ್ಡು ಕೊಡುತ್ತೆ, ಅದು ನಮ್ಗೆ ಏನೋ ಒಂದು ಎಲ್ಲೋ ಕೆಲಸ ಮಾಡ್ತೀವಿ ಫ್ಯಾಕ್ಟರಿ ಕಂಪನಿಲೆಲ್ಲ, ದುಡ್ಡು ಬರುತ್ತೆ, ಆ ದುಡ್ಡಿಂದ ನಾವೇನ್ ಮಾಡ್ತೀವಿ? ಈಟಿಂಗ್, ಸ್ಲೀಪಿಂಗ್, ಮೀಟಿಂಗ್, ಡಿಪೆಂಡಿಂಗ್. ಅದಕ್ಕೆ ಏನಂತಾರೆ ಕನ್ನಡದಲ್ಲಿ? ಆಹಾರ ಮಿತ್ರ ಭಯ ಮೈಸೂರು. ಸೊ ಇದ್ಬಿಟ್ಟು ಬೇರೆ ಏನಾದ್ರು ಮಾಡ್ತೀವಿ ನಾವು? ಏನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ಅಂದರೆ ನಶ್ವರ ಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮರೆಯೋದಿರಯ್ಯ. ಸೊ ಈಶ್ವರ ಅಂದ್ರೆ ಎಲ್ಲರಿಗೂ ಮಿಸ್ಕನ್ಸೆಪ್ಷನ್ ಅಂದ್ರೆ ಏನಂದ್ರೆ ಎಲ್ಲರೂ ಶಿವ ಅನ್ಕೊಂಡ್ಬಿಡ್ತಾರೆ. ಈಶ್ವರ ಅಂದ್ರೆ ಶಿವ ಅಲ್ಲ. ಈಶ್ವರ ಅಂದ್ರೆ ಅರ್ಥ ಏನ್ ಗೊತ್ತಾ? ಕಂಟ್ರೋಲರ್, ಈಶ್ವರ ಭಾವ್ ಅಂತಾರೆ. ಸೊ ಈ ಶಿವ ನಮ್ಮ ಈ ಒಂದು ಭೌತಿಕ ಜಗತ್ತಿಗೆ ಕಂಟ್ರೋಲರ್ ಅಂತ, ಅದಕ್ಕೋಸ್ಕರ ಅವನು ಈಶ್ವರ ಅಂತಾರೆ. ಸೊ ಪರಮೇಶ್ವರ ಅಂದ್ರೆ ಯಾರು? ಕೃಷ್ಣ. ಸೊ ಸುಪ್ರೀಂ ಕಂಟ್ರೋಲರ್ ಯಾರು? ಕೃಷ್ಣ. ಸೊ ಅದೇ ರೀತಿಲಿ ಏನೇಳ್ತಾ ನಾನು ಇದಕ್ಕಿಂತ ಮುಂಚೆ ನಶ್ವರ ಕಾಯ. ಸೊ ನಾವೇನೇ ಒಂದು ಕೆಲಸ ಮಾಡಿದ್ರು ನಮ್ಗೆ ನಮ್ಗೆ ಈಶ್ವರ ಭಾವ ಒಂದು ಮೂಡತ್ತೆ ಹೊರತು ನಮ್ಗೆ ಸೇವಾ ಭಾವ ಮೂಡಲ್ಲ. ಕರೆಕ್ಟ್ ಅಲ್ವಾ? ಸೊ ನಶ್ವರ ಕಾಯ ನಂಬದಿರಯ್ಯ, ಈಶ್ವರನೇ ಗತಿ ಮರೆಯದಿರಯ್ಯ. ಆಮೇಲೆ ಹೇಳ್ತಾರೆ, ತ್ಯಾಗದಿ ಪಡೆಯೋ ಸುಖವು ಶಾಶ್ವತ. ಸೊ ನಾವು ತ್ಯಾಗದಿಂದ ಏನ್ ಸುಖ ಸಿಗುತ್ತಲ್ಲ, ಆ ಸುಖ ಆಕ್ಚುಲಿ ನಿಜವಾದ ಶಾಶ್ವತವಾಗಿ ಉಳಿಯುವಂತ ಒಂದು ಸುಖ. ಅದೇ ರೀತಿ ಪ್ರಭುಪಾದ ಎಷ್ಟೊಂದು ಕಡೆ ಬರೀತಾರೆ, ಕೃಷ್ಣ ಅವನು ಪುರುಷ. ಪುರುಷ ಅಂದ್ರೆ ಏನು? ಎಂಜಾಯರ್. ಎಂಜಾಯರ್ ಅಂದ್ರೆ ಭೋಕ್ತರು. ಸೊ ಕೃಷ್ಣ ಒಬ್ಬನೇ ಭೋಕ್ತ, ಭೋಕ್ತಾರಾಮ್ ನಿಂಗೆ ತಪಸ್ಸ, ಕೃಷ್ಣನೇ ಭಗವದ್ಗೀತೆ ಹೇಳ್ತಾರೆ. ಸೊ ಕೃಷ್ಣ ಒಬ್ಬನೇ ಭೋಕ್ತ, ನಾವೆಲ್ಲ ಏನು, ನಾವೆಲ್ಲ ಆಕ್ಚುಲಿ ಪ್ರಕೃತಿ. ಸೊ ಅದಕ್ಕೆ ಪ್ರಭುಪಾದ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಒಬ್ರು ಗಂಡ ಹೆಂಡತಿ. ಸೊ ಗಂಡ ಹೆಂಡತಿ ಒಂದು ಫ್ಯಾಮಿಲಿ ಇರ್ಬೇಕಾದ್ರೆ ಆಕ್ಚುಲಿ ಗಂಡ ಆದವನು ಅವನು ಆಕ್ಚುಲಿ ನಿಜವಾದ ಭೋಕ್ತ. ಸೊ ಹೆಣ್ಣಾದವರು ಆಕ್ಚುಲಿ ಭೋಗ್ತಾರಲ್ಲ. ಸೊ ಹೆಣ್ಣಾದವ್ರಿಗೂ ಖುಷಿ ಹೇಗೆ ಹೇಗೆ ಸಿಗುತ್ತೆ ಅಂದಾಗ, ಅಂದ್ರೆ ಯಾವಾಗ ಅವ್ನು ಗಂಡನ ಜೊತೆ ಕೋಆಪರೇಟ್ ಮಾಡಿದಾಗ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ನಮ್ಮ ನಿಜವಾದ ಪುರುಷ, ನಿಜವಾದ ಭೋಗ್ತ ಯಾರು? ಶ್ರೀಕೃಷ್ಣ. ನಾವು ಯಾವಾಗ ಅವನ ಖುಷಿಗೋಸ್ಕರ ನಾವು ಕಷ್ಟ ಪಡ್ತೀವೋ, ನಾವು ಕೆಲಸ ಮಾಡ್ತೀವೋ, ಸೇವಾ ಮಾಡ್ತೀವೋ, ಅವಾಗ ನಮ್ಗೆ ಖುಷಿ ಬರುತ್ತೆ. ಅದು ನಿಜವಾದ ಖುಷಿ. ಯಾವಾಗ ಪಡೆಯೋ ಶುಭವು ಶಾಶ್ವತ. ಸೊ ಅದೇ ರೀತಿಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಈ ಒಂದು ರಾಜ್ಯದಲ್ಲಿ ಎಲ್ಲಾ ಜನಗಳೆಲ್ಲ ಇದಾರಲ್ಲ, ಮರುತ ರಾಜ ಎಷ್ಟೊಂದು ಚಿನ್ನ ಬೆಳ್ಳಿ ಹಂಗೆ ಡಸ್ಟ್ಬಿನ್ ಎಲ್ಲ ಡಸ್ಟ್ಬಿನ್ ಅಲ್ಲಿ ಮೂಲೆ ಮೂಲೆ ಬಿಸಾಕೊಂಡು ಹೋಗಿದ್ರು. ಬಟ್ ಆ ಜಾಗದಲ್ಲಿ ಎಷ್ಟೇ ಎಲ್ಲಾ ಕಡೆ ಚೆಲ್ಲಾ ಬೆಳ್ಳಿಯಾಗಿ ಚಿನ್ನ ಆಭರಣಗಳು ಸಂಪತ್ತುಗಳು ಬಿದ್ದಿದ್ರು, ಇಡೀ ಪ್ರಜೆಗಳು ಕೂಡ ಯಾರು ಅದನ್ನ ನೆಚ್ಕೊಂಡಿರಲಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಲ್ಲ ಕೇಳಕ್ಕೆ. ಇವಾಗ ನೀವು ಯೋಚನೆ ಮಾಡಿ, ಸುಮ್ನೆ ಒಂದು ಗೋಲ್ಡ್ ಉಂಗ್ರ ರೋಡಲ್ಲಿ ಬಿದ್ದಿದ್ರೆ ಜಗಳ ಆಡಿ ಫೈಟ್ ಆಡಿ ಕೊಲೆ ಗಿಲೆ ಎಲ್ಲ ಆಗ್ಬಿಡುತ್ತೆ. ನಮ್ ಮಾಸ್ಟರ್ ಒಬ್ರು ಹೇಳ್ತಾ ಇದ್ರು, ಒಂದ್ಸಲ ಹಿಂಗೆ ಒಬ್ರು ಫೈಟ್ ಆಡ್ಬೇಕಾದ್ರೆ ಒಂದು 25 ಪೈಸಾ ಏನೋ ಹಿಂಗೆ ಬೆಟ್ಟಿಂಗ್ ಎಲ್ಲ ಮಾಡ್ತಾರಲ್ಲ, ಜ್ಯೂಸ್ ಆಡೋಕೆ ಏನೋ ಬೆಟ್ಟಿಂಗ್ ಮಾಡಿದ್ರೆ 25 ಪೈಸಾ ಬೆಟ್ಟಿಂಗ್ ಆಯ್ತು. ಅವ್ರು ಬಂದಿರೋ 25 ಪೈಸಾ ಕೊಡು ಅಂತ, ಇಲ್ಲ ನಾನ್ ಗೆದ್ದು ನೀನ್ ಸೋತಿದ್ದು, ಇಲ್ಲ ನಾನ್ ಗೆದ್ದು ನೀನ್ ಸೋತಿದ್ದು, ಹಂಗೆ ಜಗಳ ಆಡಿ ಜಗಳಾಡಿ ಜಗಳಾಡಿ ಕೊನೆಗೆ ಒಬ್ಬ ಕೊಲೆನೆ ಮಾಡ್ಬಿಟ್ಟ. ಸೊ ಅದು ರೂಟ್ ಕಾಸ್ ಏನು, ಅದು ಮೂಲ, ಅದ್ರ ಮೂಲಕ ಹೋದ್ರೆ ಏನೋ 25 ಪೈಸಾ ಅಷ್ಟೇ, 25 ಪೈಸಾ ಏನೋ ಒಂದ್ ಜೀವನೇ ನಾಶ ಆಯ್ತು. ಸೊ ಅದೇ ರೀತಿಲಿ ಈ ತುಂಬಾ ಅದು ನನಗೆ ಒಂದ್ ಸೆಂಟೆನ್ಸ್ ಹೋಗ್ತೀನಿ, ಪ್ರಭುಪಾದ ತುಂಬಾ ಚೆನ್ನಾಗಿ ಬರೀತಾರೆ. ಹೆಚ್ಚು ಆಶ್ಚರ್ಯಕರವಾದ ಸಂಗತಿ ಎಂದರೆ, ರಾಜ್ಯದ ಯಾವ ಪ್ರಜೆಯು ಔದ್ಯಮಿಕ ಕಾರ್ಯಕ್ಕಾಗಲಿ ಅಥವಾ ಅಂತಹುದೇ ಇತರ ಕಾರ್ಯಕ್ಕಾಗಲಿ ಅದನ್ನು ಸಂಗ್ರಹಿಸಿರಲಿಲ್ಲ. ಇದರ ಅರ್ಥ, ರಾಜ್ಯದ ಪ್ರಜೆಗಳು ಜೀವನದ ಸಕಲ ಅಗತ್ಯಗಳಿಂದ ಸಂಪೂರ್ಣವಾಗಿ ತೃಪ್ತರಾಗಿದ್ದರಿಂದ ಇಂದ್ರಿಯ ತೃಪ್ತಿಗಾಗಿ ಅನಗತ್ಯವಾದ ಉತ್ಪಾದಕ ಉದ್ಯಮಗಳನ್ನು ಕೈಗೊಳ್ಳಲು ಇಚ್ಛಿಸಲಿಲ್ಲ. ಸೊ ಈ ಪ್ರಜೆಗಳು ಕೂಡ ಎಲ್ಲಾ ಕಡೆ ಚಿನ್ನಾಗಿ ಡಸ್ಟ್ಬಿನ್ ಅಲ್ಲಿ ಬಿದ್ದಿದ್ರು ಯಾರು ಸೇನೆ ಮಾಡಿಲ್ಲ. ಸೊ ಅದಕ್ಕೆ ಸನಾತನ ಗೋಸ್ವಾಮಿ ಒಂದು ಒಳ್ಳೆ ಸ್ಟೋರಿ ಜ್ಞಾಪಕ ಬರುತ್ತೆ. ಕಾರ್ಟೂನ್ ಏನ್ ಹೇಳ್ತಾರೆ ಅಂದ್ರೆ, ಯಾರೋ ಒಬ್ರು ವಿಷಯ ಗೊತ್ತಾಗುತ್ತೆ, ಸನಾತನ ಗೋಸ್ವಾಮಿ ಹತ್ರ ಚಿಂತಾಮಣಿ ಇರುತ್ತೆ ಅಂತ. ಸೊ ಒಬ್ರು ಹುಡ್ಕೊಂಡ್ಬಿಡ್ತಾರೆ, ಸನಾತನ ಗೋಸ್ವಾಮಿ ಹತ್ರ ಚಿಂತಾಮಣಿ ಇಲ್ಲ, ಬೆಂಗಳೂರು ಅವ್ರ ಹತ್ರ ನಾನು ಕೇಳ್ತೀನಿ ಅಂದ್ಬಿಟ್ಟು ಅವ್ರು ಸನಾತನ ಗೋಸ್ವಾಮಿ ಅವ್ರ ಮನೆಗೆ ಹುಡ್ಕೊಂಡ್ಬರ್ತಾರೆ. ಹುಡ್ಕೊಂಡ್ ಬಂದು ಕೇಳ್ತಾರೆ, ಸನಾತನ ಗೋಸ್ವಾಮಿ ನಿಮ್ ಹತ್ರ ಏನೋ ಚಿಂತಾಮಣಿ ಇದೆ ಅಂತ ಕೊಡ್ತೀರಾ ಅಂತ. ಅಲ್ಲಿ ಸನಾತನ ಗೋಸ್ವಾಮಿ ಹೇಳ್ತಾರೆ, ಡಸ್ಟ್ಬಿನ್ ಏನಂತ ಕನ್ನಡದಲ್ಲಿ ಕಸದ ಬುಟ್ಟಿ, ಸಾರಿ ಸರ್, ಕಸದ ಬುಟ್ಟಿ ಇದೆಯಲ್ಲ ಅಲ್ಲಿ ಹೋಗಿ ಅದ್ರ ಮೇಲೆ ಪೇಪರ್ ಅದು ಕಸ ಎಲ್ಲ ಇದೆ, ಆ ಕೆಳಗಡೆ ಕಸದ ಬುಟ್ಟಿ ಕಸ ಎಲ್ಲ ತೆಗೆದ್ರೆ ನಿಮ್ ಕೆಳಗಡೆ ಚಿಂತಾಮಣಿ ಸಿಗುತ್ತೆ ಅಂತ. ಇದು ಆಶ್ಚರ್ಯ ಆಗುತ್ತೆ. ಚಿಂತಾಮಣಿ ಯಾಕೆ ಗೊತ್ತಾ ಅಂತ ನಾನು ಹೇಳ್ತೀನಿ. ಸೊ ಈ ಚಿಂತಾಮಣಿ ಅಂದ್ರೆ ಏನು ಅಂದ್ರೆ, ಈ ಚಿಂತಾಮಣಿ ಒಂದು ಕಲ್ಲು, ಅದನ್ನೇನೇ ಮುಟ್ಟಿದ್ರು ಚಿನ್ನ ಆಗ್ಬಿಡುತ್ತೆ. ಪಕ್ಷಮಣಿ ಇದ್ದಂಗೆ, ಟಚ್ ಸ್ಟೋನ್. ಸೊ ಏನೇ ಒಂದು ಟಚ್ ಮಾಡಿದ್ರೆ ಈ ಟಚ್ ಮಾಡಿದ್ರೆ ಮೈಕ್ರೆ ಚಿನ್ನ ಆಗ್ಬಿಡುತ್ತೆ. ಅವನು ಯಾರು ಕ್ಯಾಚ್ ಹಾಕಿರಲ್ಲ ಮೈಕ್ ಅವ್ನು ಓಡೋಗ್ಬಿಟ್ಟು. ಸೊ ಚಿಂತಾಮಣಿ ಅಂದ್ರೆ ಆತರ ಒಂದು ಕಲ್ಲದು. ಸೊ ಚಿಂತಾಮಣಿನ ಒಂದು ಕಸದ ಬುಟ್ಟಿಲಿ ಕೆಳಗಡೆ ಬಿಸಾಕಿರ್ತಾರೆ. ಇವ್ರು ಬಂದ್ಬಿಟ್ಟು ಯೋಚನೆ ಮಾಡ್ತಾರೆ, ಚಿಂತಾಮಣಿನ ಇಷ್ಟು ಕೆಳಗಡೆ ಬಿಟ್ಟಿದಾರ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಬುದ್ಧಿವಂತರ ಆಗಿರೋದ್ರಿಂದ ಯೋಚನೆ ಮಾಡ್ತಾನೆ, ಓ ಇವರು ಕಸ ಚಿಂತಾಮಣಿನ ಕಸದ ಬುಟ್ಟಿಲಿ ಹಾಕಿರ್ಬೇಕಂದ್ರೆ ಇವ್ರ ಹತ್ರ ಚಿಂತಾಮಣಿಗಿಂತ ಹೆಚ್ಚು ಮಹತ್ವವಾದ ಏನೋ ಒಂದಿದೆ. ಸೊ ನಾನು ಬುದ್ಧಿವಂತ ಆಗಿರೋದ್ರಿಂದ ಚಿಂತಾಮಣಿ ಅವ್ರ ಕಸದ ಬುಟ್ಟಿಲಿರೋ ಕಸ ತಗೊಳ್ಳೋ ಬದಲು ಅವ್ರ ಹತ್ರ ಹೋಗ್ಬಿಟ್ಟು ನಾನು ಇಟ್ಕೋಬೇಕು, ಅವ್ರ ಹತ್ರ ಅದಕ್ಕಿಂತ ಮಹತ್ವವಾಗಿ ಏನಿದೆ ಅದನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ಅವ್ರ ಆಯ್ತು ಬಂದ್ಬಾರ್ದು ಸನಾತನ ಗೋಸ್ವಾಮಿ ಹತ್ರ ಕೇಳ್ತಾರೆ, ಸನಾತನ ಗೋಸ್ವಾಮಿಗಳೇ ನಿಮ್ಮ ಒಂದು ಮಾತಿನ ನನಗೆ ಏನ್ ಅರ್ಥ ಆಯ್ತು ಅಂದ್ರೆ, ಈ ಒಂದು ವಿಷಯ ಅರ್ಥ ಆಯ್ತು, ಈ ಚಿಂತಾಮಣಿ ಒಂದು ಕಸ ಇದ್ದಂಗೆ, ನಿಮ್ಮ ಹತ್ರ ಇನ್ನ ಏನೋ ಇಂಪಾರ್ಟೆಂಟ್ ವಸ್ತು ಇದೆ, ಆ ವಸ್ತು ನನಗೆ ಕೊಡಿ ಅಂತ ಹೇಳ್ತಾರೆ. ಸನಾತನ ಗೋಸ್ವಾಮಿ ಅಂತಾರೆ, ನನ್ನ ಹತ್ರ ಅದಕ್ಕಿಂತ ಮಹತ್ವವಾಗಿರೋ ವಸ್ತು ಇದೆ, ಒಪ್ಕೊಂತೀನಿ, ಬಟ್ ಅದನ್ನ ಕೊಡ್ಬೇಕಂದ್ರೆ ಒಂದು ಷರತ್, ಒಂದ್ ಕಂಡೀಷನ್ ಇದೆ ಅಂತ ಹೇಳ್ತಾರೆ. ಏನೋ ಕಂಡೀಷನ್ ಅಂತ ಹೇಳಿದಾಗ, ಅಲ್ಲಿ ಆ ಚಿಂತಾಮಣಿ ಕಸ ಬಿಟ್ಟಿದ್ದು ತಗೊಂಡ್ಬಿಟ್ಟಿರ್ತಾರೆ. ಸೊ ಆ ಚಿಂತಾಮಣಿ ನೀನು ಒಬ್ಬ ದೂರ ನದಿಲಿ ಬಿಸಾಕ್ಬಿಟ್ಟು ಬಂದ್ರೆ ನಾನು ನಿಮ್ಗೆ ಕೊಡ್ತೀನಿ ಅಂತ. ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇವ್ರು ಬೇರೆ ಮಹತ್ವವಾಗಿರೋ ಒಂದು ಕೊಡ್ತಾರೆ, ಸೌರೇಶ್ ಮಾಡ್ತಾರೆ, ಇದೇನು ಅಷ್ಟು ಮಹತ್ವ ಇಲ್ಲ ಅಂದ್ರೆ ಮತ್ತೆ ಬೇಡ ಬೇಡ ಇದು ಚಿಂತಾಮಣಿ ಮತ್ತೆ ಯೂಸ್ ಮಾಡ್ಕೊಂಡ್ಬಿಡ್ತಾರಲ್ವಾ. ಅಲ್ಲಿ ಸನಾತನ ಗೋಸ್ವಾಮಿ ಪಶು ಹೇಳ್ತಾರೆ, ಪಶು ಚಿಂತಾಮಣಿ ಪಶು ನದಿಲಿ ಬಿಸಾಕ್ಬಿಟ್ಟು ಬಾ, ಆಮೇಲೆ ನಿಮಗೆ ಕೊಡ್ತೀನಿ, ಮಹತ್ವವಾಗಿರೋದು ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಮಹತ್ವ ಹೆಂಗಿರೋ ಚಿಕ್ಕೇ ಸಿಗುತ್ತಲ್ವಾ, ಸನಾತನ ಗೋಸ್ವಾಮಿ ಅಂದ್ರೆ ನಂಬಿಕಸ್ತರು. ಆಮೇಲೆ ಓಡೋಗ್ತಾರೆ, ಹೋಗಿ ಬಿಸಾಕ್ಬಿಟ್ಟು ಓಡ್ ಬರ್ತಾರೆ, ಹೋಗಿ ಸನಾತನ ಗೋಸ್ವಾಮಿ ಇದನ್ನು ಕೊಡಿ, ಅದಕ್ಕಿಂತ ಮಹತ್ವ. ಅವರು ಹೇಳ್ತಾರೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸೊ ಅವಾಗ ಈ ಹರೇ ಕೃಷ್ಣ ಮಹಾಮಂತ್ರನ ಕೊಡ್ತಾರೆ. ಅವಾಗ ಅವರು ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಪ್ರಚಾರ ಮಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಚಿಂತಾಮಣಿಗಿಂತ ಮಹತ್ವವಾದದ್ದು ಅಂತ. ಆದ್ರೆ ಈ ಕಲಿಯುಗದಲ್ಲಿ ಅವಾಗ ಬರೀ ಸನಾತನ ಗೋಸ್ವಾಮಿ ಹತ್ರ ಮಾತ್ರ ಚಿಂತಾಮಣಿ ಇತ್ತು, ಅವಾಗ ಎಲ್ಲೋ ಒಂದೂರಲ್ಲಿ ಒಂದು ಚಿಂತಾಮಣಿ ಇತ್ತು. ಬಟ್ ಈಗ ಪ್ರತಿಯೊಬ್ಬರು ಮನೇಲಿ ಕೂಡ ಚಿಂತಾಮಣಿ ಇದೆ. ಆ ಚಿಂತಾಮಣಿ ಏನು, ಚಿಂತಾ ಫಾರ್ ಮನಿ. ಎಲ್ಲಾರ್ಗು ಮನಿ ಬೇಕು, ದುಡ್ಡು 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 ಅಂತ ಹೇಳ್ತಾರಲ್ಲ, ಅದರ ಬರೀ ಚಿಂತಾ ಅದಕ್ಕೆ ಒಬ್ರು ಹಿಂದಿ ಹೇಳ್ತಾ ಇದ್ರು ಎಲ್ಲ ಇದಕ್ಕೆ ಹಿಂದಿ ಅರ್ಥ ಆಗುತ್ತೆ, ತುಂಬಾ ಈಸಿಗಿದೆ ಅರ್ಥ ಆಗುತ್ತೆ ಕೆನರಾ ಇದ್ರು. ಅವ್ರು ಹೇಳ್ತಾ ಇದ್ರು ಚಿಂತಾ ಮತ್ತು ಚಿತಾಗೂ ಏನ್ ಡಿಫ್ರೆನ್ಸ್ ಅಂತ ಎಲ್ಲರೂ ಗೊತ್ತಲ್ಲ. ಸೊ ಚಿಂತಾ ಚಿತಾಕ್ಕೆ ಬೀಚ್ ಮೇಕ್ ಬಿಂದುಕ ಅಂತ ಹೇಳಿ, ಅಂದ್ರೆ ಚಿಂತಾ ಮಾಡಿ ಚಿತಾಗೋದೆ ಮತ್ತೆ ಒಂದ್ ಸೊನ್ನೆ ಅಥವಾ ಒಂದು ಹಿಂದಿನ ಒಂದು ಬಿಂದು ಇರ್ತಾರೆ, ಒಂದು ಡಾಟ್ ಇರ್ತಾರೆ, ಅದಷ್ಟೇ ಡಿಫ್ರೆನ್ಸ್ ಇರೋದು. ಆದ್ರೆ ನೆಕ್ಸ್ಟ್ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್, ಚಿಂತಾ ಅವ್ರ ಚಿತಾಕ್ಕೆ ಬೀಚ್ ಮೇಕ್ ಬಿಂದುಕ ಅಂತ ಹೇಳಿ, ಚಿತಾ ಏಕ್ ಬಾರ್ ಜಲಾತಿ ಹೇ, ಅಂದ್ರೆ ಚಿತಾ ಏನಾಗುತ್ತೆ ಒಂದ್ ಸಲ ಸಾಕ್ ಕೊಂಬಿಡಿ ಒಬ್ಬ ಸುಟ್ಬಿಡುತ್ತೆ. ಚಿತಾ ಏಕ್ ಬಾರ್ ಜಲಾತಿ ಹೇ, ಚಿಂತಾ ಬಾರ್ ಬಾರ್ ಜಲಾತಿ ಹೇ, ಅಂದ್ರೆ ಚಿತಾ ಒಂದ್ ಕಡೆ ಸುಟ್ಬಿಡುತ್ತೆ ಮನುಷ್ಯನ, ಅಂದ್ರೆ ಚಿಂತಾ ಪದೇ 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 ಸುಡುತ್ತೆ ಮನುಷ್ಯನ. ಅದೇ ರೀತಿಲಿ ಇಬ್ರು ಫ್ರೆಂಡ್ಸ್ ಅವ್ರ ಕಾಲೇಜ್ ಇಂದ ಬರ್ತಾ ಇರ್ತಾರೆ, ಒಬ್ಬ ಫ್ರೆಂಡ್ ಮನೆಯಿಂದ ಬರ್ತಾ ಇರ್ತಾರೆ, ಒಬ್ಬ ಫ್ರೆಂಡ್ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ ಅವನಿಗೆ, ತುಂಬಾ ಬೇಜಾರ್ ಮಾಡ್ಕೊಂಡು ತುಂಬಾ ಮಗ ನೋಡಿದ ಗೊತ್ತಾಗುತ್ತಲ್ಲ ಯಾರು ಖುಷಿಯಾಗಿರ್ತಾರೆ ಯಾರು. ಅದಕ್ಕೆ ಪ್ರಾಬ್ಲಮ್ ಹೇಳ್ತಾರೆ ಸ್ಟ್ಯಾಂಡ್ ಅಂಡ್ ಬಿ ಹ್ಯಾಪಿ, ಅಂದ್ರೆ ಎಲ್ಲ ಎಷ್ಟು ಜನ ತಪ್ಪು ಅಪಾರ್ಥ ಮಾಡ್ಕೊಂಡಿರ್ತಾರೆ, ನಾವು ಸ್ಟ್ಯಾಂಡಿಂಗ್ ಮಾಡಿದ್ರೆ ಖುಷಿ ಸಿಗುತ್ತೆ ಅನ್ಕೊಂಡಿರ್ತಾರೆ, ಅದು ಆಕ್ಚುಲಿ ತಪ್ಪು. ಸ್ಟ್ಯಾಂಡ್ ಅಂಡ್ ಬಿ ಹ್ಯಾಪಿ ಪ್ರಾಬ್ಲಮ್ ಅಂತಾರೆ, ಸ್ಟ್ಯಾಂಡ್ ಮಾಡಿ ಮತ್ತೆ ಬಿ ಹ್ಯಾಪಿ, ಜಸ್ಟ್ ಬಿ ಹ್ಯಾಪಿ ಅಷ್ಟೇ. ನೀವು ಸ್ಟ್ಯಾಂಡ್ ಮಾಡಿದ್ರೆ ಹ್ಯಾಪಿ ಬರುತ್ತೆ ಅಂದ್ರೆ ಅದಕ್ಕೆ ಸಮ ದುಃಖ ಸುಖಂ ಧೀರಂ, ಧೀರ ಅಂದ್ರೆ ಯಾರು ಯಾವಾಗ ಸಮ ದುಃಖ ಸುಖ ಎರಡರಲ್ಲೂ ಈಕ್ವಲ್ ಆಗಿರ್ತಾರ ಅವರು ನಿಜವಾದ ಸುಖ ಅಂದ್ರೆ ಸಂತುಷ್ಟವಾಗಿರೋರು ಅಂತ. ಸೊ ಅದಕ್ಕೆ ಒಬ್ರು ಭಕ್ತಿಜಪೂರ್ಣ ಮಹಾರಾಜ್ ಅಂತ ಒಬ್ರು ತುಂಬಾ ಒಬ್ರು ಸನ್ಯಾಸಿ ಮಾಯಾಪುರ ಇದ್ದಾರೆ, ಅವರು ಒಂದು ಲೆಕ್ಚರ್ ಅಲ್ಲಿ ಹೇಳ್ತಾ ಇದ್ರು ನಮ್ಗೆ ಈ ಸುಖ ಅಥವಾ ದುಃಖ ಯಾರ್ಯಾರು ಏಕನಾಗಿದೆ, ಸುಖ ಅಥವಾ ದುಃಖ ಎಲ್ಲರಿಗೂ ಇದೆಯಾ? ಸೊ ಯಾರ್ಯಾರಿಗೆ ಸುಖ ಮತ್ತೆ ದುಃಖ ಇದೆಯೋ, ಯಾರಿಗೆ ಸುಖ ದುಃಖ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಅಟ್ಯಾಚ್ಮೆಂಟ್ ಇದೆ ಅಂತ ಅರ್ಥ. ಅಟ್ಯಾಚ್ಮೆಂಟ್ ಅನ್ನಕ್ಕೆ ಬಂಧನ, ಬಂಧನನ ಯಾರ್ಯಾರಿಗೆ ಬಂಧನ, ಯಾರ್ಯಾರಿಗೆ ಅಟ್ಯಾಚ್ಮೆಂಟ್ ಬಂಧನ, ಬಂಧನ ಯಾರ್ಯಾರಿಗೆ ಸಂಸಾರ ಬಂಧನ ಅಂತ ಹೇಳ್ತಾರೆ. ಸೊ ಅದರ ಯಾರ್ಯಾರಿಗೆ ಬಂಧನ ಅಟ್ಯಾಚ್ಮೆಂಟ್ ಯಾರ್ಯಾರಿಗೆ ಇದೆಯೋ ಅವ್ರಿಗೆ ಸುಖ ಈ ಸುಖ ಮತ್ತೆ ದುಃಖ ಇರುತ್ತೆ ಅಂತ. ಯಾರ್ಯಾರು ಡಿಟ್ಯಾಚ್ ಅಂದ್ರೆ ಯಾರ್ಯಾರು ಈ ಬಂಧನ ಮುಕ್ತರಾಗಿರ್ತಾರೋ ಅವ್ರಿಗೆ ಈ ಸುಖ ಆಗಲಿ ದುಃಖ ಆಗಲಿ ಯಾವತ್ತೂ ಬರಲ್ಲ. ಸೊ ಪ್ರಭುಪಾದ ಎಷ್ಟೊಂದ್ಸಲಿ ಎಷ್ಟೊಂದು ಸಿಚುವೇಶನ್ಸ್ ನಂಗಾಗಿದೆ, ಪ್ರಭುಪಾದ ಒಂದಿನ ಕೈಗಡೆ ಬಿದ್ದೋಗ್ಬಿಡ್ತಾರೆ, ಫುಲ್ ರಕ್ತ ಎಲ್ಲ ಬರ್ತಾ ಇರುತ್ತೆ. ಸೊ ಆಮೇಲೆ ಎಲ್ಲ ಶಿಷ್ಯನಿಗೆಲ್ಲ ಬೇಜಾರಾಗುತ್ತೆ, ಎಲ್ಲ ಸರಿ ಮಾಡ್ತಾರೆ, ಅವ್ರು ಯೋಚನೆ ಮಾಡ್ತಿರ್ತಾರೆ. ಸೊ ಪ್ರಭುಪಾದ ಎಷ್ಟು ನೋವಾಗಿರುತ್ತೆ, ಪ್ರಭುಪಾದ ಭಾಗವತಂ ಲೆಕ್ಚರ್ ಬರ್ತಾರೆ, ಭಾಗವತಂ ಲೆಕ್ಚರ್ ಅವ್ರಿಗೆ ಹೆಂಗಿದ್ರು ಹೆಂಗೆ ಟೈಪ್ ರಕ್ತ ಹೆಂಗ್ ಬಂತು ಅಂತೆಲ್ಲ ಹೇಳ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಪ್ರಭುಪಾದ ಎಲ್ಲಾದ್ರೂ ಪ್ರಭುಪಾದ ಒಂದು ಮಾತು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ, ಈ ಕಂಪ್ಲೀಟ್ಲಿ ಅದು ಬಂಧನಿಂದ ಮುಕ್ತರಾಗಿದ್ದಾರೆ ಆಗಿರುವಂತಹ ಪ್ರಭುಪಾದರು ಕಂಪ್ಲೀಟ್ಲಿ ಡಿಟ್ಯಾಚ್. ಅವ್ರ ಅದಕ್ಕೆ ಅವ್ರಿಗೆ ಸುಖ ದುಃಖ ಕೇರೆ ಮಾಡಿಲ್ಲ. ಪ್ರಭುಪಾದ ಎಷ್ಟು ದುಃಖ ಆಗ್ಬೇಕಾಗಿತ್ತು, ಅವರು ಜಲದೂತಲ್ಲಿ ಬರ್ಬೇಕಾದ್ರೆ ಮೂರ್ ಸರಿ ಹಾರ್ಟ್ ಅಟ್ಯಾಕ್, ನಮ್ಗೆ ಮೂರ್ ಸರಿ ಹಾರ್ಟ್ ಅಟ್ಯಾಕ್ ಆಗದೆ ಅಂತ ತಿಳ್ಕೊಂಡು ಗೊತ್ತಾದ್ರೆ ನಾವು ನಮ್ಗೆ ಇನ್ನು ದೊಡ್ಡ ಆಗ್ಬೇಕಾಗ್ಬಿಡುತ್ತೆ. ಸೊ ಪ್ರಭುಪಾದ್ರೆ ಆತರ ಅಲ್ಲ, ಸೊ ಪ್ರಭುಪಾದ್ರು ಅಷ್ಟು ಬಂಧನಿಂದ ವಿಮುಕ್ತರಾಗಿದ್ರು. ಸೊ ಅದೇ ರೀತಿಲಿ ಪ್ರಭುಪಾದ್ರು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ, ಒಂದು ಒಂದು ಮೂಟೆಯಲ್ಲಿ ಅಕ್ಕಿ ಇಟ್ಬಿಟ್ಟು ಒಂದು ರೋಡಲ್ಲಿ ಇಡಿ, ಒಂದು ರೋಡಲ್ಲಿ ಅಕ್ಕಿ ಮೂಟೆ ಇದ್ರೆ ಇವಾಗ ಬರ್ಡ್ ಪಕ್ಷಿಗಳೆಲ್ಲ ಬರುತ್ತಲ್ಲ, ಪಕ್ಷಿಗಳೆಲ್ಲ ಬಂದ್ ಏನ್ ಮಾಡತ್ತೆ, ಒಂದೊಂದೇ ತಗೊಂಡ್ ತಿನ್ಬಿಟ್ಟು ಒಂದ್ ಎರಡ ಕಾಲು ತಿನ್ಬಿಟ್ಟು ಹೊರಗ್ಬಿಡುತ್ತೆ ಅಷ್ಟೇ. ಸೊ ಅದೇ ಒಂದು ಅಕ್ಕಿ ಮೂಟೆನ ಇಟ್ಬಿಟ್ಟು ಜನರೆಲ್ಲ ಕಲ್ಸಿ ಒಬ್ಬರೇ ಇಟ್ಕೊಂಡು ಓಡ್ ಓಡ್. ಸೊ ಅದಕ್ಕೆ ಹೇಳ್ತಾರೆ ಹಂಸೋ ಶ್ವೇತೋ ಬಕೋ ಶ್ವೇತ ಕೋ ಭೇದ ಬಕ ಹಂಸಯೋಹೋ, ನೀರ ಕ್ಷೀರ ವಿವೇಕೇತು ಹಂಸೋ ಹಂಸೋ ಬಕೋ ಬಕ. ಅಂದ್ರೆ ಈ ನೀತಿ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಹಂಸೋ ಶ್ವೇತೋ ಬಕೋ ಶ್ವೇತ, ಅಂದ್ರೆ ಹಂಸ ಶ್ವೇತ ಅಂದ್ರೆ ಏನೋ ಬೆಳ್ಳಿಗಿರುತ್ತೆ. ಸೊ ಹಂಸೋ ಶ್ವೇತ ಬಕೋ ಶ್ವೇತ, ಬಕೋ ಅಂದ್ರೆ ಏನ್ ಗೊತ್ತಾ, ಡಕ್ ಬಾತ್ಕೋಳಿ ಬಾತ್ಕೋಳಿ. ಸೊ ಹಂಸನು ಬೆಳಿಗಿರುತ್ತೆ, ಬಾತ್ಕೋಳಿನೂ ಬೆಳಿಗಿರುತ್ತೆ. ಸೊ ಇದರಿಂದ ಏನ್ ಡಿಫ್ರೆನ್ಸ್, ಕೋ ಭೇದ ಬಕ ಹಂಸ ಯೋಹೋ, ಇವೆರಡರಲ್ಲೂ ವ್ಯತ್ಯಾಸ ಏನು, ಹೆಂಗ್ ಗೊತ್ತಾಗುತ್ತೆ ನಮಗೆ ಡಿಫ್ರೆನ್ಸ್. ಅದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾರೆ, ನೀರ ಕ್ಷೀರ ವಿವೇಕೇತು, ಅಂದ್ರೆ ನೀರು ಮತ್ತೆ ಹಾಲು ಎರಡು ಮಿಕ್ಸ್ ಮಾಡ್ಬಿಡಿ. ಸೊ ನೀರು ಹಾಲು ಮಿಕ್ಸ್ ಮಾಡ್ಬಿಟ್ಟು ಪ್ರಭು ನೀವು ಹಾಲ್ನ ಸಪರೇಟ್ ಮಾಡಿ ಮಾಡಕ್ಕಾಗತ್ತಾ, ಯಾರು ಮಾಡಕ್ಕಾಗತ್ತೆ ಸಪರೇಟ್, ಯಾರು ಮಾಡಕ್ಕಾಗಲ್ಲ, ಹಂಸ ಮಾಡಕ್ಕಾಗತ್ತೆ. ಸೊ ನೀರ ಕ್ಷೀರ ವಿವೇಕೇತು, ಯಾವಾಗ ನೀವು ಒಂದು ಹಾಲು ಮತ್ತೆ ನೀರು ಮಿಕ್ಸ್ ಮಾಡಿರೋ ಮಿಶ್ರಣನ ಹಂಸ ಮತ್ತೆ ಬಕೋ ಮಧ್ಯೆ ಮುಂದೆ ಇಟ್ಟರೆ ಅವಾಗ ಗೊತ್ತಾಗತ್ತೆ ಹಂಸೋ ಹಂಸೋ ಬಕೋ ಬಕ, ಅಂದ್ರೆ ಹಂಸ ಬರೀ ಹಾಲು ಮತ್ತೆ ನೀರು ಮಿಕ್ಸ್ ಮಾಡಿರೋ ಮಿಶ್ರಣ ಕೊಟ್ಟಾಗ ಹಂಸ ಬರೀ ಹಾಲು ಮಾತ್ರ ಇರುತ್ತೆ. ಇದನ್ನ ಗೊತ್ತಿರಲಿಲ್ಲ, ಇದನ್ನ ಗೊತ್ತಿರಲಿಲ್ಲ. ಸೊ ಹಂಸ ಬರೀ ಹಾಲು ಮಾತ್ರ ಹೀರುತ್ತೆ, ನೀರು ಅಲ್ಲೇ ಬಿಟ್ಬಿಡುತ್ತೆ, ಆದ್ರೆ ಬಾತ್ಕೋಳಿಗೆ ಆ ಒಂದು ಕೆಪಾಸಿಟಿ ಇಲ್ಲ. ಸೊ ನೀವು ಇನ್ನ ನೋಡಿರ್ಬೋದು ಯಾರ್ಯಾರು ಹಂಸ ಮತ್ತೆ ಬಾತ್ಕೋಳಿ ಡೈರೆಕ್ಟ್ ಆಗಿ ನೋಡಿದೀರಾ, ಅದು ಹಾರೋದು ಇಲ್ಲ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಬಾತ್ಕೋಳಿ ಇದೆಯಲ್ಲ, ಈ ನೀರ ಹತ್ರ ಇರುತ್ತೆ, ಆ ನೆಲದ ಮೇಲೆ ಇರುತ್ತೆ, ಅದು ಹಾರ್ಬೇಕಾದ್ರೆ ಪಟ್ 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 ಅಂತ ಇರುತ್ತೆ, ಅದ್ ಮುಂದೆ ಹೋಗೋದಿಲ್ಲ. ಸುಮ್ಮನೆ ಓವರ್ ಕೋಪ್ ಆಗ್ತಾರೆ ಅದಕ್ಕೆ ಇಂಗ್ಲೀಷ್ ಅಲ್ಲಿ ಸುಮ್ಮನೆ ಪಟ 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 ಅನ್ನತ್ತೆ, ಮುಂದೆ ಹೋಗೋದೇ ಇಲ್ಲ, ಜಾಸ್ತಿ ಆಡೋದೇ ಇಲ್ಲ. ಬಟ್ ಹಂಸ ಆಡೋದ್ ನೋಡಿದೀರಾ, ಹಂಸ ಎರಡೇ ಇರ್ತೀರಿ, ಸುಮ್ಮನೆ ಎರಡು ದಿನ ಸೂಪರ್ ಆಗಿ ಹೋಗುತ್ತೆ. ಸೊ ಅದು ಹಂಸ, ಹಂಸ ಯಾವತ್ತು ಕಷ್ಟ ಪಡೋದಿಲ್ಲ ಜಾಸ್ತಿ, ಅದು ಕ್ವಾಲಿಟಿನೇ ಅಂತದ್ದು. ಸೊ ಹಂಸನ ಮತ್ತೆ ಬಕ್ ಅಂದ್ರೆ ಬಾತ್ಕೋಳಿನ ಏನ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದ್ರೆ, ಬಾತ್ಕೋಳಿನೂ ಅಷ್ಟೇ ಇರೋ ಬರೋದನ್ನ ತಿಂದು ತಿಂದು ಯಾವಾಗಲೂ ಯಾವಾಗಲೂ ಫೋನ್ ಮಾಡುತ್ತೆ, ಪಕ್ 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 ಅಂತ ಯಾವಾಗಲೂ ಫೋನ್ ಮಾಡ್ತಾ ಇರುತ್ತೆ. ಹಂಸ ಯಾವಾಗಲೂ ಸೋಬರ್, ಯಾವಾಗಲೂ ಗ್ರೇವ್ ಆಗಿರುತ್ತೆ, ಶಾಂತ್ ಆಗಿರುತ್ತೆ. ಎರಡು ಸಲ ರೆಕ್ಕೆ ಹೊಡಿತಾ ಸ್ಮೂತ್ ಆರಾಗಿರ್ತದೆ, ಹಾರ್ಕೊಂಡಿರುತ್ತೆ. ಅದೇ ರೀತಿಲಿ ನಮ್ಮ ಒಂದು ಇಸ್ಕಾನ್, ಅದು ಇಸ್ಕಾನ್ ಅಂತಲ್ಲ, ಪ್ರತಿಯೊಂದು ಸಂಪ್ರದಾಯದಲ್ಲೂ ಸನ್ಯಾಸಿಗಳನ್ನು ಪರಮಹಂಸ ಅಂತ ಹೇಳ್ತೀವಿ. ಪರಮಹಂಸ ಅಂದ್ರೆ ಏನಂತ ಗೊತ್ತಾ, ಪರಮಹಂಸ ಅಂದ್ರೆ ಸುಪ್ರೀಂ ಸ್ವಾನ್, ಸುಪ್ರೀಂ ಹಂಸ ಅಂದ್ರೆ ಪರಮಹಂಸ ಅನ್ನೋ ಸ್ಟೇಜ್ ಅಲ್ಲಿ ಯಾರಿರ್ತಾರೋ ಸನ್ಯಾಸಿ ಸ್ಟೇಜ್. ಸನ್ಯಾಸಿಗಳನ್ನು ನಾಲ್ಕು ಸ್ಟೇಜಸ್ ಇರುತ್ತೆ. ಒಂದು ಕುಟೀಚಕ ಸನ್ಯಾಸಿ, ಫಸ್ಟ್ ಸ್ಟೇಜ್ ಕುಟೀಚಕ, ನೆಕ್ಸ್ಟ್ ಬಹುದಕ, ನೆಕ್ಸ್ಟ್ ಥರ್ಡ್ ಪರಿವ್ರಾಜಕಾಚಾರ್ಯ, ಮತ್ತೆ ಫೋರ್ತ್ ಪರಮಹಂಸ. ಸೊ ನಾಲ್ಕು ವರ್ಣ ನಾಲ್ಕು ಆಶ್ರಮಗಳಲ್ಲಿ ಹೈಯೆಸ್ಟ್ ಸ್ಟೇಜ್ ಯಾವುದು, ಸನ್ಯಾಸಾಶ್ರಮ. ಸನ್ಯಾಸಾಶ್ರಮ ಅಂದ್ರೆ ಏನು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಈ ನಾಲ್ಕು ಆಶ್ರಮದಲ್ಲಿ ಸನ್ಯಾಸಾಶ್ರಮ ಹೈಯೆಸ್ಟ್, ಕನ್ನಡದಂತ ಹೈಯೆಸ್ಟ್ಗೆ ಅತ್ಯುತ್ತಮವಾದ ಒಂದು ಸ್ಟೇಜ್ ಸನ್ಯಾಸಾಶ್ರಮ. ಆ ಸನ್ಯಾಸ ಸ್ಟೇಜ್ ಅಲ್ಲಿ ನಾಲ್ಕು ಸ್ಟೇಜ್ ಇದೆ, ಕುಟಿಚಕ, ಬಹುದಕ, ಪರಿರಾಜಕಾಚಾರ್ಯ, ಮತ್ತೆ ಪರಮಹಂಸ ಅಂತ. ಅದರಲ್ಲಿ ಪರಮಹಂಸ ಸ್ಟೇಜ್ ಅತ್ಯುನ್ನತವಾದ ಸ್ಟೇಜ್ ಅದರಲ್ಲಿ ಸನ್ಯಾಸದ್ರಲ್ಲಿ. ಸೊ ಏನಕ್ಕೆ ಪರಮಹಂಸ ಅನ್ಬೇಕು? ಸೊ ಇದ್ರಲ್ಲಿ ಗೊತ್ತಾಗುತ್ತೆ, ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ, ಹಂಸ ಏನೋ ಯಾವುದೇ ಒಂದು ನೀವು ಒಳ್ಳೇದು ಕೆಟ್ಟದನ್ನ ಕೊಟ್ಟಾಗ ಬರೀ ಒಳ್ಳೇದನ್ನ ಮಾತ್ರ ತಗೊಳತ್ತೆ. ಅದೇ ರೀತಿಲಿ ಪರಮಹಂಸ ಸನ್ಯಾಸಿಗಳಾದವರು ಅಷ್ಟೇ, ನೀವು ಏನೇ ಒಂದು ಇಡೀ ಪ್ರಪಂಚದಲ್ಲಿ ಡ್ಯುಯಾಲಿಟಿ ಅಂದ್ರೆ ದ್ವಂದ್ವ, ಇಡೀ ಪ್ರಪಂಚ ಬರೀ ದ್ವಂದ್ವದಲ್ಲಿ ಕೂಡಿದೆ ಅಲ್ವಾ, ಏನೇ ಒಂದು ದ್ವಂದ್ವದಲ್ಲಿ ಕೊಟ್ಟರು ಪರಮಹಂಸ ಸ್ಟೇಜ್ ಯಾರಿರ್ತಾರೋ ಅವರು ಬರೀ ಒಳ್ಳೇದನ್ನ ಮಾತ್ರ ತೀರ್ತಾರೆ.